ஆத்மனோ மம ஏவ ஏததித்யாதி பிரம ஏவா. உக்த பிரகாரேன தேகாதோ ஆத்மனோ மம ஏவ ஏததித்யாதி பிரம ஏவ. அபிமானாந்திரேனோ மமக்கார அகங்கார எரடன்ன விட்டுரு அவ துக்கக்க காரணமாகுவதில்ல. பிரமசகிதா ஏவ மாத்திராஸ்பர்ஷா இத்தியர்த்தா. தேகாத்ம பிரம இத்தாக மாத்திர மாத்திராஸ்பர்ஷைகளு சீதோஷ்ட சுக்க துக்காதி அனுபவம் தந்து கொடுத்தே விரத்து இல்லை வந்து தந்து கொடுவதில்ல. தத்கிம் இத்யதஹ சதுர்த்த பாதம் வியாக்யாதும் துகோத்காதமாஹ அதைதி. சதுர்த்த பாத கொனே பாத ஏனந்ததோ தான் திதிஷ்டஸ்வ பாரத கொனே பாத மாத்ராஸ்பர்ஷாஸ்து கௌந்தேய முதலே பாத சீதோஷ்ட சுக துக்கதாஹ எரணே பாத ஆகமாபாயினோ அனித்யாஹ மூரணே பாத தான் திதிஷ்டஸ்வ பாரத நாட்டனே பாத. ஒட்டு நாவு யாவ பாதங்களும் அர்த்தம் மாடுக்கோபேக்கல. சதுர்த்த பாதம் வியாக்யாதும் உபோத்காதமாக அத இதி தத் விமுக்தஸ்யா நா பிரம விமுக்தஸ்யா. யாரே தத் விமுக்தஸ்யா பிரமையிந்த விடுகடை கண்டவனித்தானல்ல பந்து மரணாதி துக்கம் யத் பிராக் சங்கிதம். பந்து மரணாதி துக்க கதம் பீஷ்மமஹம் சங்கே துரோணந்த மதுசூதன அந்தேடி ஆமே தான் சமீட்ச சர்வன் சகௌந்தேய சர்வான் பந்தூன் அவஸ்திதான். பந்து பாந்தவரன்னே கண்டு அர்ஜுன கிருபய கிருபையா பரபா பரயா விஷ்ட விஷீதன் நிதம பிரவீத் அந்த பந்தித்தல அதனெல்ல ஹெடதுக்கோஸ்கர பந்து மரணாதி துக்கம் யத் பிராக் சங்கிதம் நகி சாமக்ரி காரியம் ஏகதேசேன பவதி இதி பாவஹா. பாட இம்பார்ட்டன்ட் இது. நகி சாமக்ரி காரியம் ஏகதேசேன பவதி இத்தி பாவஹா. ஒன்று அநேக காரணங்கள் சரி ஒன்று காரியம் ஆகபேக்காகிது. இவத்து பரீ ಅನ್ನ ಬೇಳೆ ಇದೆ ಸಾರು ಆಗೋದಿಲ್ಲ, ಬರೀ ನೀರಿದೆ ಆಗೋದಿಲ್ಲ, ಎಲ್ಲ ಸಾಮಗ್ರಿ ಒಟ್ಟು ಸೇರಬೇಕು. ಅವಾಗೇನಾಗುತ್ತೆ ಅದು ಕಾರ್ಯ ಆಗುತ್ತೆ. ಒಂದು ಕಾರ್ಯ ಆಗಬೇಕಾದ್ರೆ ಕಾರಣ ಸಮುಚ್ಚಯ ಬೇಕು. ಕೆಲವಕ್ಕೆ ಒಂದೊಂದೇ ಇದ್ರೂ ಆಯಿತು, ಕೆಲವಕ್ಕೆ ಕಾರಣ ಸಮುಚ್ಚಯ ಬರೀ ಅಕ್ಕಿ ಎಷ್ಟೇ ಚೆನ್ನಾಗಿದ್ರು ಕೂಡ ನೀರೇ ಹಾಕದೆ ಹೋದರೆ ಇಲ್ಲ. ಸಾಮಗ್ರಿ ಕಾರ್ಯಂ ಏಕದೇಶೇನ ಭವತಿ ಇತಿ ಭಾವ. ಸಾಮಗ್ರಿ ಅನೇಕ ಇದ್ದಾಗ ಏಕದೇಶ ಒಂದು ಮಾತ್ರ ಇದ್ದರೆ ಕೆಲಸ ಆಗೋದಿಲ್ಲ. ಇಲ್ಲೇನಾಗಿದೆ ಮಾತ್ರ ಸ್ಪರ್ಶ ಪ್ಲಸ್ ಅಭಿಮಾನ ಎರಡು ಇದ್ದಾಗ ನಮಗೆ ದುಃಖ ಆಗುತ್ತೆ ಹೊರತು ಆಗೋದಿಲ್ಲ. ಆದ್ದರಿಂದ ಯಾವಾಗ ಮಾತ್ರ ಅಭಿಮಾನ ತೆಗೆದು ಬಿಡ್ತಾನೆ ಅವಾಗೇನಾಯ್ತು ಪ್ರಸಂಗ ಬರದೆ. ಇತಿ ಭಾವ ತತಃ ಕಿಂ ಇತ್ಯತಃ ಚತುರ್ಥ ಪಾದಂ ವ್ಯಾಖ್ಯಾತಿ ಅತ ಇತಿ ತಿತಿಕ್ಷಸ್ವ ವಿಫಲೀಕುರು ಇತಿ ಭಾವ. ಅದನ್ನು ವಿಫಲೀಕರಣ ಮಾಡು, ವ್ಯರ್ಥಗೊಳಿಸು ಅಂತ ಅರ್ಥ. ಅದೇನು ಅಂದರೆ ವಿಶ್ಲೇಷಣೆ ಮಾಡ್ತಾರೆ. ನಾನು ತಾನ್ ಇತಿ ಮಾತ್ರಾಸ್ಪರ್ಶಾನ ಪರಾಮರ್ಶೋ ಯುಕ್ತ ತತ್ ಕಥಂ ಶೀತೋಷ್ಣಾದೀನಿತ್ಯುಕ್ತಂ ಐವಂ ಶೀತೋಷ್ಣಾದಿ ಹೇತೂನಾಂ ಮಾತ್ರಾಸ್ಪರ್ಶಾನಾಮೇವ ತಚ್ಛಬ್ದೇನ ಉಪಲಕ್ಷಣಾತ್ ತಾನ್ ತಿತಿಷ್ಠಸ್ವ ಭಾರತ ಅನ್ನೋ ಪದಕ್ಕೆ ಏನು ಅರ್ಥ ಮಾಡಬೇಕು ಅಂತ ಪ್ರಶ್ನೆ. ಈಗ ಮಾತ್ರಾಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದ ಅಂತ ಇದೆ ಇಲ್ಲಿ. ಮಾತ್ರಾಸ್ಪರ್ಶಗಳು ಪ್ಲಸ್ ಅಭಿಮಾನ ಸುಖ ದುಃಖಾದಿಗಳಿಗೆ ಕಾರಣ ಅಂತ ಹೇಳಿದಿರಿ. ಈಗ ತಾನ್ ಅಂತ ಹೇಳಿದ್ರೆ ಪ್ರಣವನ್ನು ಯಾವುದಕ್ಕೆ ಅನ್ವಯ ಮಾಡಬೇಕು? ಮಾತ್ರಾಸ್ಪರ್ಶಗಳಿಗೆ ಮಾಡಬೇಕು, ಶೀತೋಷ್ಣ ಸುಖ ದುಃಖಾದಿಗಳಿಗೆ ಮಾಡಬೇಕು. ಅಂದರೆ ಮಾತ್ರಾಸ್ಪರ್ಶಗಳನ್ನು ತಿತಿಷ್ಠ ಅಂತಾನೋ, ಸುಖ ದುಃಖಗಳನ್ನು ತಿತಿಷ್ಠ ಅಂತಾನೋ, ತಿತಿಷ್ಠಸ್ವ ಅಂತಾನೋ. ಅದಕ್ಕೆ ಹೇಳ್ತಾರೆ ಬೇಕಾದ್ದೇನೀಗ ತಡ್ಕೋಬೇಕಾದ ಇಂದ್ರಿಯ ಸಂಪರ್ಕ ಅಲ್ಲ, ಯಾವುದನ್ನು ಅದರ ಎಫೆಕ್ಟನ್ನು ತಡ್ಕೋಬೇಕು. ಅದು ಏನಂತ ಹೇಳಬೇಕೀಗ, ಶೀತೋಷ್ಣಾದಿ ಏನಂತಲೇ ಹೇಳಬೇಕು. ಆದರೆ ಮೇಲ್ನೋಟಕ್ಕೆ ಏನು ಕಾಣಿಸುತ್ತೆ, ಆಚಾರ್ಯ ಏನು ಹೇಳಿದಿರಿ ಈಗ, ಮಾತ್ರಾಸ್ಪರ್ಶ ಅನ್ನು ಬರೀತಿ ಹೇಳಿದರು. ಬರೀ ತೇಜ ಶೀತೋಷ್ಣಾದಿ ಏನಂತ ಹೇಳಿಬಿಟ್ರು. ಮಾತ್ರಾಸ್ಪರ್ಶ ಅಂದ್ಬಿಟ್ಟು ಯಾತಕ್ಕೆ ಹೇಳಿದರು ಅಂದರೆ ಸಿಂಪಲ್ ಅದು ಮೈವಂ ಶೀತೋಷ್ಣಾದಿ ಹೇತು ನಾ ಮಾತ್ರಾಸ್ಪರ್ಶ ನಾಮೇವ ತಚ್ಛಬ್ದೇನೆ ಉಪಲಕ್ಷಣ. ಇಲ್ಲಿ ಮಾತ್ರಾಸ್ಪರ್ಶಗಳು ಶೀತೋಷ್ಣ ದುಃಖಗಳು ಅಂದರೆ ಮಾತ್ರಾಸ್ಪರ್ಶನೂ ಇರಬೇಕು, ಶೀತೋಷ್ಣ ದುಃಖನೂ ಆಗಬೇಕು. ಅಭಿಮಾನ ಬಿಟ್ಟಾಗ ಮಾತ್ರಾಸ್ಪರ್ಶ ಇದ್ದರೂ ಕೂಡ ಏನಾಗೋದಿಲ್ಲ, ಶೀತೋಷ್ಣ ದುಃಖದ ಅನುಭವ ಆಗೋದಿಲ್ಲ. ಏರ್ಫೋರ್ ಮಾತ್ರಾಸ್ಪರ್ಶ ಅಂತಿತಿಕ್ಷಸ್ವ ಅಂತ ಹೇಳೋದ್ರ ಬದಲು ಏನಂತ ಹೇಳಿದರು, ಶೀತೋಷ್ಣಾದೀನಂತ ಹೇಳಿದರು. ಶೀತೋಷ್ಣಾದೀನಂದ್ರೇನು? ಶೀತೋಷ್ಣಾದಿ ಸುಖ ದುಃಖಗಳಿಗೆ ಕಾರಣವಾಗತಕ್ಕಂತಹ ಮಾತ್ರಾಸ್ಪರ್ಶ ಪ್ಲಸ್ ಅಭಿಮಾನ ಇದೆಯಲ್ಲ, ಈ ಕಾಂಟ್ಯಾಕ್ಟ್ ತೆಗೆದುಬಿಟ್ರೆ ಸರಿಗೋಯ್ತಾ. ಮಾತ್ರಾಸ್ಪರ್ಶ ಅಭಿಮಾನ ಎರಡೂ ಇದ್ದಾಗ ಅಭಿಮಾನವನ್ನು ತೆಗೆದ ತಕ್ಷಣ ಏನಾಯ್ತು ಅಲ್ಲಿಗೆ ಹೊರಟೋಯ್ತು. ಇಂಪಾರ್ಟೆಂಟ್ ಯಾವುದು ಅದರಲ್ಲಿ? ಈಗ ಅಭಿಮಾನ. ಅಭಿಮಾನ ಇಲ್ಲದೆ ಹೋದ ಕಾಲ ಹಾಲು ಉಕ್ತ ತಕ್ಷಣ ಬೆಂಕಿ ತೆಗೆದ್ರೆ ಏನಾಗುತ್ತೆ? ಈಗ ಉಕ್ಕ ನಿಂತೋಯ್ತು, ಗೊತ್ತಾಯ್ತಾ? ಅದು ಆ ಕ್ಷಣಕ್ಕೆ ಇಮ್ಮಿಡಿಯೇಟ್ ಎಫೆಕ್ಟ್ ಕೊಡೋದು. ಆ ಹಿನ್ನೆಲೆಯಲ್ಲಿ ತಾನ್ ತಿತಿಷ್ಠಸ್ವ ಭಾರತ ಮೈವಂ ಶೀತೋಷ್ಣಾದಿ ಹೇತೂನಾಂ ಮಾತ್ರಾಸ್ಪರ್ಶ ನಾಮೇವ ತಚ್ಛಬ್ದೇನ ಉಪಲಕ್ಷಣಾತ್ ನಹಿ ಸಾಮಗ್ರಿ ಕಾರ್ಯಬಿತಿ. ಒಟ್ಟು ಏನರ್ಥ ಆಯ್ತೀಗ, ಮಾತ್ರಾಸ್ಪರ್ಶಗಳು ಪ್ಲಸ್ ಅಭಿಮಾನ ಎರಡೂ ಸೇ ಮಾತ್ರಾಸ್ಪರ್ಶ ತೂ ಅಂತಿದೆ. ತೂ ಅನ್ನೋ ಪದನ ಯಾರೂ ಗಮನಿಸಲಿಲ್ಲ. ತು ಅನ್ನೋ ಪದ ಇದೆಯಲ್ಲ, ಅದರಿಂದಾಗಿ ಬರೀ ಮಾತ್ರ ಸ್ಪರ್ಶಗಳು ಸುಖದಕ್ಕೆ ಕಾರಣ ಆಗೋದಿಲ್ಲ, ತು ಅಭಿಮಾನ ನಿಸಾಕೃತವಾದ ಮಾತ್ರ ಆಗುತ್ತೆ, ಆದ್ದರಿಂದ ನೀನು ಅವನ್ನು ಸಹಿಸು ಅಂತ ಹೇಳಿ. ಇಲ್ಲಿ ಸಹಿಸು ಅಂತ ಸಾಮಾನ್ಯ ಅರ್ಥ ಏನು ಬರೆದಿದ್ದಾರೆ, ತಾನು ಪ್ರಸಹಸ್ವ, ಬೇರೆ ಶಂಕರ ಭಾಷೆ ರಾಮಾನುಜ ಭಾಷ್ಯಾದಿಗಳಲ್ಲಿ ಅದನ್ನು ಸಹಿಸ್ಕೋ ಅಂತ ಅರ್ಥ ಬರೆದಿದ್ದಾರೆ. ಅಚ್ಚ ಸಹಿಸ್ಕೋ ಅಂತ ಅರ್ಥ ಅಲ್ಲ, ತಾನು ವಿಫಲೀಕರು, ಅವನ ಓವರ್ಕಮ್ ಮಾಡಬೇಕು, ಸಹಿಸೋದ್ ವೇಳೆ ಓವರ್ಕಮ್ ಮಾಡೋದು, ಜಸ್ಟ್ ಟಾಲರೇಟ್ ಮಾಡೋದ್ರ ಪ್ರಯೋಜನ ಇಲ್ಲ, ಏನು ಮಾಡಬೇಕು ಅದನ್ನು ಗೆಲ್ಲಬೇಕದು, ಅದಕ್ಕೆ ತಾನು ವಿಫಲೀಕರು ಇತ್ಯರ್ಥ ಅಂತ ಬರೋದು. ಅದು ಭಾಳ ಇಂಪಾರ್ಟೆಂಟ್ ಅರ್ಥ. ಅಥವಾ ಮಾತು ಹೌದು, ಕೆಲವ್ರು ಬೇರೆ ಬೇಕು ಸಹಿಸ್ಕೋ. ಈಗ ಏನಾಯ್ತು, ಈಗ ಸಿಂಪಲ್ ಡಾಕ್ಟರ್ ಥ್ರೋದ, ಡಾಕ್ಟ್ರೇ ಭಾರಿ ತಲೆನೋವಾಗ್ತಿದೆ ಅಂತ ಹೇಳಿದ, ನೂರಾರು ಟೆಸ್ಟ್ ಮಾಡಿಬಿಟ್ಟ, ಕೊನೆಗೆ ಹೇಳಿದ ಅವ್ರು ತಲೆನೋವಿರೋದು ಕನ್ಫರ್ಮ್ಡ್ ಅಂತ ಹೇಳಿಬಿಟ್ಟ. ಮುಂದೇನು ಸರ್ಕೋಬೇಕಪ್ಪ ಅಂತ ಹೇಳಿದ, ಏನು ಮಾಡಬೇಕು ಅದಕ್ಕೆ, ತಡ್ಕೋಬೇಕಪ್ಪ ಅಂತ ಅವ್ರು ಉಪದೇಶ ಮಾಡೋದಕ್ಕೆ ಅಷ್ಟು ದೂರ ಹೋಗ್ಬೇಕಾಗಿತ್ತು ಅವನು, ಗೊತ್ತ ಹೇಗೂ ತಡ್ಕೊಂಡೇ ಇದ್ದ ಅಲ್ಲಿವರೆಗೂ. ಅವ್ರು ಏನು ಬೇಕಂತ ಅಲ್ಲಿ ಈಗ ಅದು ಮಾತಾಡ್ಕೇಳಿ ಏನಾಗಬೇಕೀಗ, ಹೋಗ್ಬೇಕದು ವಾಸಿ ಆಗಬೇಕು ಗೊತ್ತಾಯ್ತಾ, ಅದನ್ನು ವ್ಯರ್ಥಗೊಳಿಸ್ಬೇಕು ರೀ, ಗೆಲ್ಲಬೇಕೀಗ ಗೊತ್ತಾಯ್ತಾ, ಅದನ್ನು ಹೇಳುತ್ತೆ. ಅದು ಇದು ಆ್ಯಕ್ಟಿವ್ ಆಗಿರೋದು, ಪ್ಯಾಸಿವ್ ಆಗಿರೋದು, ತಡ್ಕೊಳ್ಳೋದ್ರ ನಿರ್ವಹ ಎಲ್ಲ ತಡ್ಕೊಂಡಿದ್ದಾನೆ ಅಷ್ಟೇ, ಗೆಲ್ಲಬೇಕು ಓಡಿಸ್ಬೇಕು ಅದನ್ನು, ಹಾವು ಬಂದೆ ತಡ್ಕೋ ಅಂತ ಅರ್ಥ ಏನು, ಓಡಿಸ್ಬೇಕದು. ತಾನು ವಿಫಲೀಕರು ಅರ್ಥ ಅನೇಕರ ಡಿಫರೆನ್ಸ್ ಗೊತ್ತಾಗದೇನೆ ತಡ್ಕೋ ಅಂತ ಅರ್ಥ ಬರೋದು, ಇಷ್ಟೆಲ್ಲ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು. ಅರ್ಜುನಿಗೀಗ ಏನಾಗಿದೆ, ರೆಮಿಡಿ ಬೇಕಾಗಿದೆ. ಈ ತಿಳ್ತಿರೋದೇನು, ತಡ್ಕೋ ಅಂತ ಹೇಳ್ದ, ತಡ್ಕೋ ಅಂತ ಹೇಳೋದಕ್ಕೆ ವೈದ್ಯ ಹಾಕ್ಬೇಕು, ವೈದ್ಯ ಯಾತಕ್ಕೆ ಬೇಕು, ಕ್ಯೂರ್ ಮಾಡೋದಕ್ಕೆ ಬೇಕು, ಕ್ಯೂರ್ ಮಾಡದೇನೆ ಬೈದು ತಡ್ಕೋ ತಡ್ಕೋ ಅಂತ ಹೇಳೋದಕ್ಕೆ ಅರ್ಥ ಧೈರ್ಯದೇನು ಪ್ರಯೋಜನಕ್ಕೆ ಬರೋದಿಲ್ಲ. ಆದರೆ ಅರ್ಥ ಮಾಡಬಾರ್ದು ಅಂತೇಳಿ, ಪ್ರತಿಯೊಂದರಲ್ಲೂ ತಪ್ತಾರೆ ಬೇರೆಯವರು, ಮಾತ್ರ ಸ್ಪರ್ಶ ತೂ ಆಮೇಲೆ ಆಗಮಾಪಾಯನು ಅನಿತ್ಯಾಹ ತಾನ್ ತಿತಿಕ್ಷಸ್ವ ಭಾರತ, ಪ್ರತಿಯೊಂದರಲ್ಲೂ ತಪ್ಪರ್ಥ ಬರೀತ. ಹೀಗಾಗಿ ಬರೀ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಪರವಾಗಿಲ್ಲ, ಏನರ್ಥ ಸಾಧ್ಯ ಇದೆ, ಈಗ ಸಾಧ್ಯ ಇಲ್ಲ. ಅದು ಒಟ್ಟು ಯಾವ ಒಂದು ಸಮಸ್ಯೆನ ಪರಿಹಾರ ಮಾಡಲಿಕ್ಕೆ ಗೀತ ಹೊರಟಿದೆ, ಆ ಸಮಸ್ಯೆನೇ ಪರಿಹಾರ ಮಾಡದೆ ಹೋದರೆ ಅದೇನು ಉಪಯೋಗ ಏನೀಗ, ಹೌದಲ್ಲ, ಮುಖ್ಯ ಸಮಸ್ಯೆನೇ ಪರಿಹಾರ ಮಾಡದೆ ಹೋದರೆ ಅದು ರೆಮಿಡಿನೇ ಆಗೋದಿಲ್ಲ. ಏನು ಬಿಡು ಅಂತ ಹೇಳಿರ್ತಾನ, ಗೆಲ್ಲು ಬಿಡೋದಂತ ಹೇಗೆ ಬಿಡ್ತಾನೆ ಅದನ್ನೀಗ, ಗೆಲ್ಲಬೇಕಾದ್ರೆ ಬರೀ ಬಿಡು ಅಂತ ಹೇಳಿದರೆ ಹೇಗೆ ಬಿಡಬೇಕಿಂದ, ಬಿಡು ಅಂದರೆ ತಪ್ಪದು ಏನು ಬಂತು ಗೊತ್ತಾ, ಸಾಮಾನ್ಯ ಬಿಡು ಶಬ್ದಕ್ಕೆ ಏನು ಅರ್ಥ ಬರ್ತದೆ ಅಂದರೆ ಮಾತಾಸ್ಪರ್ಶೆ ಇಟ್ಕೊಳ್ಳೋಕೆ ಹೋಗಬೇಡ ಅಂತ ಆಗ್ತದೆ. ಆ ಅರ್ಥ ಬಂದಿಲ್ಲ, ಈಗ ಮಾತಾಸ್ಪರ್ಶೆ ಇರಲಿ, ಅವನು ಯುದ್ಧ ಹೊಡಿ, ಅದು ನೋವಾಗಬಾರ್ದು, ಅರ್ಥ ಆಯ್ತು, ಹೊಳಿ ಕರೆಂಟ್ ಇರಬೇಕು, ಶಾಕ್ ಹೊಡಿಬಾರ್ದು ಅಷ್ಟೇ ಹೊರತು ಅದನ್ನು ಡಿಸ್ಕನೆಕ್ಟ್ ಮಾಡಿಬಿಡಪ್ಪ ಪಾಪ ಅಂತ ಹೇಳಿದರೆ ಅದು ರೆಮಿಡಿ ಅಲ್ಲ. ಅದನ್ನು ಹೇಳ್ತಾರೆ ಈಗ ಭಾರತ ಮುಂದೆ ಹೇಳೋದಲ್ಲ ಅದಕ್ಕೆ, ಈಗ ಅದು ಆನ್ಸರ್ ಆನ್ಸರ್ ನ್ಯೂಟ್ರಲೈಸ್ ಅಲ್ಲ, ಓವರ್ಕಮ್ ಮಾಡೋದು ನ್ಯೂರ್ ಮತ್ತೆ ಇದು ನ್ಯೂಟ್ರಲೈಸ್ ಮಾಡಿದ್ರೆ ಮತ್ತೆ ಟೆಂಪರರಿ, ಅದು ನೋ ರಿಲೀಫ್ ಬೇರೆ, ಟೆಂಪರ್ ರಿಲೀಫ್ ಬೇರೆ, ಕ್ಯೂರ್ ಬೇರೆ, ಡಿಫ್ರೆನ್ಸ್ ಗೊತ್ತಾಯ್ತೆ. ಈಗ ಟೆಂಪರ್ ರಿಲೀಫು ಪರಮಾತ್ಮ ಹೇಳ್ತಾ ಇಲ್ಲ, ಜಸ್ಟ್ ತಡ್ಕೊಂತವ್ರು ಹೇಳ್ತಾ ಇಲ್ಲ, ಏನು ಹೇಳ್ತಾ ಇದ್ದಾನೆ, ಗೆಲ್ಲು ಅಂತ ಹೇಳ್ತಾ ಇಲ್ಲ. ಏನ ಜೀರೋ ಎಫೆಕ್ಟ್ ತಪ್ಪದು, ಜೀರೋ ಎಫೆಕ್ಟ್ ಇರಬಾರ್ದು, ಪಾಸಿಟಿವ್ ಆಗಿ ಆ ಎಫೆಕ್ಟ್ ಯಾವ ಕಡೆ ಹೋಗ್ಬೇಕಾದ. ಈಗ ಶೀತ ಸುಮ್ಮನೆ ತಡ್ಕೊತಾ, ಬೆಳಗ್ಗೆ ಅಂತ ಸುಮ್ಮನೆ ನಡೆಕೋತ ಕೂತ್ಕೊಂಡ್ಬಿಟ್ಟೆ ಅಷ್ಟೇ, ಸ್ನಾನ ಮಾಡಬೇಕು ಅವನು, ಅವನು ತಡ್ಕೋ ಅಂತ ಹೇಳಿದರೆ ತಡಿ ತಡ್ಕೋ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅದು ಪರ್ಪಸ್ ಅಲ್ಲ. ಓವರ್ಕಮ್ ಮಾಡೋದಂದ್ರೆ ಏನೀಗ ಆ ಚಳಿಯನ್ನು ಗೆದ್ದು ಸ್ನಾನ ಪೂರೈಸಿ ಬರಬೇಕು, ಅರ್ಥ ಆಯ್ತಾ. ಅದನ್ನು ಅರ್ಥ ಮಾಡಿಕೊಂಡು ಆಪರೇಷನ್ ಮಾಡ್ತಿದ್ದಾರೆ, ನೋವಾಗ್ತಾ ಇದೆ, ಆಪರೇಷನ್ ಗೆಲ್ಲಬೇಕು, ವಾಸಿ ಆಗಿಬಿಡಬೇಕು, ಅದನ್ನು ಜ್ಞಾನ ಅಂತ ಕರೀತಾರೆ ಹೊರತು ಯಾವುದನ್ನು ಜ್ಞಾನ ಅಂತ ಕರೆಯೋದಿಲ್ಲ, ಮೆಕ್ಯಾನಿಕಲಿ ಇದು ಮಾಡೋದು ಜ್ಞಾನ ಅಂತ ಕರೆಯೋದಿಲ್ಲ. ಅದಕ್ಕಾಗಿ ಭಗವದ್ಗೀತೆ ಕೊಡ್ತಿರ್ತಕ್ಕಂಥ ಒಂದು ಪರಿಹಾರ ನಿಜವಾದ ಪರಿಹಾರವಾದ್ದರಿಂದ ತಡಕೋ ಅಂತ ಅರ್ಥ ಮಾಡಿದರೆ ಪ್ರಯೋಜನ ಇಲ್ಲ. ಅದನ್ನು ನೀನು ಗೆಲ್ಲು, ನೀನು ಗೆಲ್ಲು, ಗೆಲ್ಲೋದು ಹೇಗೆ ಅಂತ ಮುಂದೆ ಹೇಳ್ತಾರೆ. ಗೆಲ್ಲಬೇಕೀಗ, ಯಾರೋ ಶತ್ರು ಬಂದಿದ್ದಾನೆ, ಅವನು ಹೊಡೆದ್ರೆ ತಡ್ಕೊಂಡ್ರೂ ಪ್ರಯೋಜನ ಇಲ್ಲ, ಓಡೋದ್ರೂ ಪ್ರಯೋಜನ ಇಲ್ಲ, ಏನು ಮಾಡಬೇಕೀಗ, ಅವನು ಓಡಿಸ್ಬೇಕು. ಅದು ವೀರ, ವೀರನ ಲಕ್ಷಣ ಏನು, ಯುದ್ಧಕ್ಕೆ ಹೋಗಿದ್ದ ಓಡಿ ಓಡಿ ಬಂದುಬಿಟ್ಟೆ ಅಂತೇಳಿ ವೀರ ಅಂತಾರ. ಯುದ್ಧೇ ಚಾಪಿ ಅಪಲಾಯನ, ಎಸ್ಕೇಪಿಸಮ್. ಅದು ಇವತ್ತು ಎಷ್ಟೋ ದಿನ ಆಗ್ತಾನೆ ಮಾಡಿದ್ದು, ಮನೆಯಲ್ಲಿ ಭಾರಿ ಗಲಾಟೆ ಆಯಿತು, ಸನ್ಯಾಸ ತೊಗೊಂಬಿಟ್ಟ ನಡೆಯುತ್ತೆ, ಅದೇನರ್ಥ ಅದಕ್ಕೆ, ಎಸ್ಕೇಪಿಸಮ್ ಅಷ್ಟೆ, ಪಲಾಯನವಾದ ಸೊಲ್ಯೂಷನ್ ಕೊಡೋಕ್ಕೆ ಬರಲಿಲ್ಲ, ಓಡೋಗ್ಬಿಟ್ಟ. ಇದು ಸಿದ್ಧಾಂತ, ಅದಕ್ಕೆ ಆಚಾರ ಹೇಳ್ತಾರೆ ಮೊದಲು ಸರ್ವೇಶಾಮ್ ಅಭಯಂ ದತ್ವ, ಎಲ್ಲರಿಗೂ ಕನ್ವಿನ್ಸ್ ಮಾಡಿ ತೊಗೋಬೇಕೆ ಹೊರತು ನೀನು ಹೆದರ್ಕೊಂಡು ತೊಗೊಂಡ್ರೆ ಸನ್ಯಾಸ ಅಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯೇ ಇಲ್ಲಿ ಮಾತ್ರ ಸ್ಪರ್ಶಗಳನ್ನು ಗೆಲ್ಲೋದು ಅಂದರೆ ತಡ್ಕೊಳ್ಳೋದು ಅಂದರೆ ತಡ್ಕೊಳ್ಳೋದಲ್ಲ, ಏನು ಮಾಡಬೇಕಂದ್ರೆ ವಿಫಲೀಕರು ಒದ್ದು ಓಡಿಸ್ಬೇಕಾದ್ರೆ, ಒದ್ದು ಓಡಿಸೋದು ಹೇಗೆ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಅದು ಆ ಸ್ವಾರಸ್ಯ ಇಲ್ಲಿ ಬೇರೆ ಕಡೆ ಬರ್ತಾರೆ. ಭಾರತ ಅನ್ನೋ ಪದದಲ್ಲೇ ಉತ್ತರ ಇದೆ. ಭಾರತದ ಸಾಮಾನ್ಯ ಅರ್ಥ ಏನು, ಭಾರತ ಏನರ್ಥ, ಭರತ ವಂಶೋತ್ಪನ್ನ ಅಂತ, ಭರತ ಕೊಡೋದು ಪಾಂಡವರೆಲ್ಲ ಭರತ ವಂಶದವರು ತಾನೆ, ಭರತ ಋಷಭ ಅಂತ ಅರ್ಥ. ಆ ಅರ್ಥ ಅಲ್ಲ, ಭಾ ಅಂದರೆ ಜ್ಞಾನ, ಆಚಾರ್ಯ ಭಾ 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 ಹೇಳ್ಬಿಟ್ಟಿದ್ದಾರೆ ಅರ್ಥನ, ಭಾ ಅಂದರೆ ಜ್ಞಾನ, ಆ ಜ್ಞಾನದಿಂದ ರಥ, ಜ್ಞಾನದಲ್ಲಿ ರಥನಾಗು, ಅವಾಗ ಗೆಲ್ಲಕ್ಕೆ ಬರುತ್ತೆ ಅಷ್ಟೇ, ಸಿಂಪಲ್. ಈ ಕತ್ತಲೆಯನ್ನು ತಡ್ಕೊಳ್ಳೋದಲ್ಲ, ಬೆಳಗ್ಗೆ ತೊಗೊಂಬ ಕತ್ತಲೆ ಹೋಗಿ ಬಿಡುತ್ತಾನೆ ಆಟೋಮೆಟಿಕಲಿ, ಕತ್ತಲೆಯನ್ನು ಕೋಲ್ ತೊಗೊಂಡು ಹೊಡೆದ್ರೂ ಹೋಗೋದಿಲ್ಲ, ಅರ್ಥ ಬಂಗಾರ ಗಟ್ಟಿಟ್ಟು ಹೋಗೋದಿಲ್ಲ, ಏ ಸ್ವಲ್ಪ ಬೆಳಕ್ತಾರೆ ತಕ್ಷಣ ಹೋಗ್ಬಿಡುತ್ತೆ. ಅದು ಜ್ಞಾನದ ಬೆಳಕಿನಿಂದ ಮಾತ್ರ ಅಭಿಮಾನಕ್ಕೆಲ್ಲಕ್ಕೆ ಬರುತ್ತೆ ಹೊರತು ಬೇರೆ ತಿಗೆಲ್ಲದಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಈಗ ವೆರಿ ಸಿಂಪಲ್. ಸೊ ಜ್ಞಾನಾರ್ಜನೆ ಮಾಡ್ತಾ ಮಾಡ್ತಾ ಹೋದಾಗ ಏನಾಯ್ತು ಅಲ್ಲಿಗೆ? ಕಷ್ಟ ಸಾಧ್ಯವಾಯಿತು. ಜ್ಞಾನಾರ್ಜನೆ ಮಾಡದೇನೆ ಗೆಲ್ತೇವೆ ಅಂತ ಹೇಳಿದ್ರೆ ಎಂದೆಂದೂ ಸಾಧ್ಯ ಇಲ್ಲ. ಅದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮತ್ತು ವಿದ್ಯಾರ್ಥಿಗೆ ಎಲ್ಲ ಕೊಡ್ಬೋದು, ಜ್ಞಾನ ಮಾತ್ರ ಅವನೇ ಸಂಪಾದನೆ ಮಾಡಬೇಕಾಗ್ತದೆ. ಜ್ಞಾನನೇ ಕೊಡದೆ ಹೋದರೆ ಅವನು ಎಂಥ ಇಂಪೋರ್ಟೆಡ್ ಕಾರಲ್ಲಿ ಎಕ್ಸಾಮ್ಗೆ ಹೋದರೂ ಪಾಸಾಗಲ್ಲ. ಇಂಪೋರ್ಟೆಡ್ ಕಾರಲ್ಲಿ ಹೋದ, 100 ಜನ ಪರಿವಾರ ಬೇರೆ, ಏನನ್ನೂ ಕಟ್ಕೊಂಡು ಹೋದ, ಪಾಸಾಗೋ ಚಾನ್ಸೇ ಇಲ್ಲ. ಒಬ್ಬನೇ ಬಡ ಹುಡುಗ ಪಾಪ, ಮತ್ತೆ ಹರಕ ಬಟ್ಟೆ ಹಾಕ್ಕೊಂಡು ಹೋದ, ಓದಿದ್ದ, ರ್ಯಾಂಕ್ ಬಂದ್ಬಿಡ್ತ. ಸೊ ಎಲ್ಲದು ಪಾಸಾಗಲಿಕ್ಕೆ ಪರೀಕ್ಷೆಯಲ್ಲಿ ಏನು ಬೇಕು ಅವನಿಗೆ? ಸಂಸಾರದಲ್ಲಿ ದಾಟಕ್ಕೆ ಏನು ಬೇಕೋ ಜ್ಞಾನ ಬೇಕು. ಉಳಿದೆಲ್ಲ ಅಸಿಸ್ಟ್ ಮಾಡ್ಬೋದು ಅಷ್ಟೇ ಹೊರತು, ಪಾಪ ಲೇಟ್ ಆಗಿತ್ತು ಕಾರು ಡ್ರಾಪ್ ಕೊಡ್ಬೋದೇ ಹೊರತು ಪಾಸ್ ಬಳಸೋಕ್ಕಾಗೋದಿಲ್ಲ. ಅದರಿಂದ ಯಾವುದೇ ಸಾಧನ, ಇವತ್ತು ತೀರ್ಥಯಾತ್ರೆ ಮೊದಲಾದ ಏನೇ ಸಾಧನ ಮಾಡಿದರೂ ಕೂಡ ಅವು ಯಾವುದಕ್ಕೆ ಉಪಯೋಗ ಆಗುತ್ತೆ? ಜ್ಞಾನಾರ್ಜನೆಗೆ ಉಪಯೋಗ ಆಗುತ್ತೆ. ಬಟ್ ಡೈರೆಕ್ಟ್ ಹೆಲ್ಪ್ ಮಾಡೋದು ಯಾವುದು? ಜ್ಞಾನನೇ. ಜ್ಞಾನ ಇಲ್ಲದವರು ಯಾವ ಸಾಧನೆ ಬರೋದಿಲ್ಲ. ಭಾರತ ಜ್ಞಾನದಲ್ಲಿ ರತನಾಗು, ತಾಂತಿ ತಿಷ್ಠಸ್ವ, ಅವನ ಗೆಲ್ಲು ಮುಗಿದೋಯ್ತಲ್ಲ. ಎಷ್ಟು ಸುಲಭವಾದ ಉಪಾಯ ಹೇಳಿದ್ದಾರೆ, ಅದನ್ನು ಯಾರು ತಿಳಿದ? ಭಾ ಭಾ ರಥ, ತಾ ಅಲ್ಲ, ಭಾ ರಥ. ಭಾ ಅಂದರೆ ಜ್ಞಾನ, ರಥ ಜ್ಞಾನದಲ್ಲಿ ರಥನಾಗು, ಜ್ಞಾನದಲ್ಲಿ ರಥ ಸುಖದಲ್ಲಿ ರಥನಾಗು ಅಂತ ಹೇಳಿದ್ರೆ ರಥ ಧನರಥ ಗುಣರಥ ಭಾರಥ ಅಷ್ಟೇ. ಭಾದಲ್ಲಿ ರಥನಾಗು, ಭಾ ಶಬ್ದ ಡೈರೆಕ್ಟ್ ಮೀನಿಂಗ್ ಭಾ ದೀಪ್ತೌ ಆಚಾರ್ಯ ಅರ್ಥ ಹೇಳ್ತಾರೆ, ಜ್ಞಾನ ಅಂತ ಅರ್ಥ. ಅದೇ ಯಮಕ ಭಾರತದಲ್ಲಿ ಬರುತ್ತಲ್ಲ, ಭಾ 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 ಅಂತೇಳಿ ಆ ಭಕಾರಗಳೆಲ್ಲ ಏನು ಹೇಳುತ್ತೆ? 32 ಅರ್ಥ ಹೇಳ್ತಾರೆ ಆಚಾರ್ಯರು. ಅದು ರಥನಾಗು, ಆಗ ಉತ್ತರ ಸಿಗುತ್ತೆ ನಿನಗೆ. ಪಾಸ್ ಮಾಡೋಕ್ಕೆ ಏನು ಮಾಡೋಕ್ಕೆ? ಓದು ಓದ್ ಇನ್ನೇನು ಹೇಳೋಕ್ಕಾಗುತ್ತೆ ಅವ್ರಿಗೆ? ಓದು ಅರ್ಥ ಮಾಡ್ಕೊ. ಇನ್ನೇನು ಹೇಳಿದ್ರು ಕೂಡ ಏನಾಗೋದಿಲ್ಲ, ಸೊಲ್ಯೂಷನ್ ಅಲ್ಲ. ಈ ಅಭಿಮಾನವನ್ನು ಗೆದ್ದು ನೀನು ಸುಖ ದುಃಖಗಳಿಗೆ ಒಳಗಾಗದೆ ಇರಬೇಕಾದ್ರೆ ಏನು ಮಾಡಬೇಕಾಗ? ಜ್ಞಾನ ರಥನಾಗು, ಅವ ಸರಿಗೆ ಹೋಗುತ್ತೆ, ಯಾವ ಸಮಸ್ಯೆನೂ ಬರೋದಿಲ್ಲ. ಮಾತ್ರ ಸ್ಪರ್ಶಾನಾಮೇವ ತಚ್ಛಬ್ದ ಉಪಲಕ್ಷಣಂ ನಹಿ ಸಾಮಗ್ರಿ ಕಾರ್ಯಮಿತಿ. ಅದು ಮುಗಿತು. ಮುಂದಿನ ಶ್ಲೋಕದಲ್ಲಿ ಎಂಹಿ ನವ್ಯಥಯಂತೇತೆ ಪುರುಷಂ ಪುರುಷ ಋಷಭ ಸಮದುಃಖ ಸುಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ. ಆಗ ಒಂದು ಪ್ರಶ್ನೆ ಬಂತು, ಅಷ್ಟಿದ್ರೆ ಓಡಿಸಿ ಏನು ಪ್ರಯೋಜನ? ಈಗ ಮಾತ್ರ ಸ್ಪರ್ಶಗಳನ್ನು ವ್ಯರ್ಥ ಮಾಡಿಸಿತು, ಒಟ್ಟು ದುಃಖ ದುಃಖ ಗೆದ್ದುಬಿಟ್ಟಿದ್ದೇವೆ, ಏನು ಉಪಯೋಗ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ, ಎಲ್ಲಿ ತಗೊಂಡು ಏನು ಎಲ್ಲ ಮಾಡೋದು? ನಾವೀಗ ಜಿತೇಂದ್ರಿಯರು ಇರ್ತಾರೆ, ನಾವು ಇದ್ದೇವೆ. ಜಿತೇಂದ್ರಿಯರು ಏನು ಮಾಡಿದರು? ಏನೋ ಸಾಧ್ಯ ಮಾಡಿ, ನಾವು ಒಂದು ರೀತಿ ಇದ್ದೇವೆ ಅಷ್ಟೇ. ಅವರು ಭೋಗ ಬೇಡ, ಭೋಗ ನಮಗೆ ಬೇಕಷ್ಟೇ. ನೀವು ಶಾಸ್ತ್ರ ಓದ್ತೀರಿ, ನಾವು ಲೌಕಿಕ ಓದ್ತೀವಿ, ಇಬ್ಬರು ಓದಕ್ಕಾಯ್ತಲ್ಲ ಅಂತ ಕೇಳಿದರೆ ಇದರ ಅಡ್ವಾಂಟೇಜ್ ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದರ ಇದರ ಉಪಯೋಗ ಏನು ಅಂದರೆ, ಎಂ ಹಿ ನವ್ಯಥಯಂತಿ ಏತೆ ಪುರುಷಂ ಪುರುಷ ಋಷಭ, ಪುರುಷ ಋಷಭ ಪುರುಷ ಶ್ರೇಷ್ಠ, ಭರತ ಋಷಭ ಪುರುಷ ಋಷಭ, ಋಷಭ ಅಂದರೆ ಎತ್ತು ಅಂತ ಅರ್ಥ. ಯಾವುದೇ ಪದದ ಕೊನೆಯಲ್ಲಿ ಋಷಭ ಸಿಂಹ, ಪುರುಷ ಸಿಂಹ ಪುರುಷ ವ್ಯಾಘ್ರ ಇತ್ಯಾದಿ ಮುನಿ ಪುಂಗವ ಇತ್ಯಾದಿ ಪದ ಬಂದಾಗ ಅದಕ್ಕೆ ಪುರುಷ ಎತ್ತು ಹಾಗೆಲ್ಲ ಅರ್ಥ ಮಾಡಬಾರ್ದು, ಅದಕ್ಕೆ ಶ್ರೇಷ್ಠ ಅಂತ ಅರ್ಥ ಮಾಡೋದು. ಪುರುಷ ಋಷಭ ಅಂದ್ರೇನು? ಪುರುಷ ಶ್ರೇಷ್ಠ, ಪುರುಷ ಶ್ರೇಷ್ಠನಾದ ಅರ್ಜುನ. ಎಮ್ಮಿ ನಮ್ಮ ವ್ಯಥಯಂತಿ ಏತೆ ಏತೆ, ಈ ಮಾತ್ರಾಸ್ಪರ್ಶ ಇದೆಯಲ್ಲ, ಅಭಿಮಾನ ಸಾಕೃತವಾದ ಮಾತ್ರಾಸ್ಪರ್ಶಗಳಿವೆಯಲ್ಲ, ಶೀತೋಷ್ಣ ಸುಖ ದುಃಖದ ಆಗಿದೆಯಲ್ಲ, ಅದು ಯಾವಾಗ ಆಗೋದಿಲ್ಲ? ಸಮ ದುಃಖ ಸುಖಂ ಧೀರಂ, ಅವನೇನಾಗಬೇಕಾಗ? ಸುಖ ಮತ್ತು ದುಃಖ ಎರಡನ್ನೂ ಏನು ಮಾಡಬೇಕು? ಅವನು ಸಮವಾಗಿ ಕಾಣಬೇಕು, ಬ್ಯಾಲೆನ್ಸ್ ಮಾಡ್ಕೋಬೇಕು. ಸಮ ದುಃಖ ಸುಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ. ಅವನು ಯಾವುದಕ್ಕೆ ಇದ್ರೆ ಏನು ಪ್ರಯೋಜನ ಇದೆ ಗೊತ್ತಾ? ಅಮೃತತ್ವಾಯ ಕಲ್ಪತೆ, ಮೋಕ್ಷಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ. ಇದು ದೊಡ್ಡ ಪ್ರಯೋಜನ. ಪಾಸ್ ಆಗು ಮುಂದೆ ನೋಡು ಅಂತ ಹೇಳ್ತಾರೆ, ಪಾಸ್ ಆಗು ಆಗ ನೋಡು. ಇನ್ನೇ ಎಕ್ಸಾಮ್ ಹೊರಕ್ಕೆ ಹೊರಟಿದ್ದು ಯಾವುದೇ ಕೆಲಸ ಸಿಕ್ಬಿಡ್ತಾವನಿ ಪಾಪ. ಮರುದಿವಸ ಪರೀಕ್ಷೆ, ಯಾವುದೇ ಕೆಲಸ ಸಿಕ್ತು, ಎಕ್ಸಾಮ್ ಯೋ ದಡ್ಡ, ಈ ಕೆಲಸ ಎಷ್ಟು ಸಂಬಳ ಕೊಡ್ತಾನೆ ನಿನಗೆ ದಿನ? ಒಂದು 5,000 ಕೊಡು ಪರೀಕ್ಷೆ, ಪಾಸ್ ಆಗು ಎಷ್ಟು ಬರುತ್ತೆ ಗೊತ್ತಾಗಿ ಅಂತ ಹೇಳ್ತಾರೆ. ಡಿಫರೆನ್ಸ್ ಗೊತ್ತಾಯ್ತಾ? ಮರುದಿವಸ ಪರೀಕ್ಷೆ ಇಟ್ಟು ಪಾಸ್ ಆಗೋದು ಬಿಟ್ಟುಬಿಟ್ಟು ಇವತ್ತು ಏನು ಕೊಟ್ಟರು ಅಪ್ಸೆಪ್ಟ್ ಮಾಡಬಾರ್ದು. ತೀರಾ ಬಂದರೆ ಎಕ್ಸಾಮ್ ಮುಂದೆ ಬರ್ತೀರಿ ಅಂತ ಹೇಳ್ಬೋದು, ಬೇಕಾದ್ರೆ ಅವಕಾಶ ತಪ್ಪಿ ಹೋಗ್ಬಿಡ್ಬಾರ್ದು. ಅರ್ಥ ಆಯ್ತಾ? ಅದಕ್ಕೆ ಜ್ಞಾನಾರ್ಜನೆ ಅನ್ನೋದು ಅತಿ ಮುಖ್ಯ. ಹೇಗೋ ಅದ್ರ ಪ್ರೇಮ ಯಾವುದರಿಂದ ಮೋಕ್ಷ ಸಿಗುತ್ತೆ ಅಂತ ಹೇಳೋದಿಲ್ಲ. ಜ್ಞಾನೇನೈವ ಪರಂಪದಂ ನಹಿ ಜ್ಞಾನೇನ ಸದೃಶಂ ಅಮೃತ ಹೇಳ್ತಾರೆ, ಪವಿತ್ರಮೇಹ ವಿದ್ಯತೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಮೋಕ್ಷ ಬೇಕು ಅಂತಿದ್ರೆ ಅಮೃತತ್ವಾಯ ಕಲ್ಪತೆ. ಈಶಾವಾಸ್ಯ ಹೇಳಿದೆ ಏನಂತ? ವಿದ್ಯೆಯ ಅಮೃತಮಶ್ನುತೆ. ಇದು ಅಮೃತತ್ವಾಯ ಕಲ್ಪತೆ, ವಿದ್ಯೆಯ ಅಮೃತಮಶ್ನುತೆ ಅಂದಮೇಲೆ ಜ್ಞಾನ ಯಾವುದರಿಂದ ಮೋಕ್ಷ ಸಿಗುತ್ತೆ ಅಂತಾಯ್ತು? ಜ್ಞಾನದಿಂದ. ಸೊ ಜ್ಞಾನಕ್ಕೋಸ್ಕರ ಪ್ರಯತ್ನ ಪಡಬೇಕು. ಏನಾದರೇನು ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಪುರುಷಂ ಪುರುಷ ಋಷಭ. ಆಮೇಲೆ ಜ್ಞಾನ ಬಂದಿದ್ದು ಗುರುತೇನು ಅಂದರೆ ಸುಖ ದುಃಖಗಳನ್ನು ಗೆಲ್ಲದೆ ಗುರುತು. ಜ್ಞಾನ ಬಂದಿದೆ ಬದು ಗುರುತು ಅಂದರೆ ಸುಖ ದುಃಖಗಳನ್ನು ಗೆಲ್ಲಬೇಕು. ಯಾವುದೇ ಒಂದು ಅಲಂಕಾರಾದಿಗಳಿಂದ ಏನು ಬರೋದಿಲ್ಲ, ಜ್ಞಾನ ಬಂದಿದೆ ಅಂತ ಪ್ರೂವ್ ಆಗೋದಿಲ್ಲ. ಯಾವಾಗ ಪ್ರೂವ್ ಆಗುತ್ತದೋ ಅವನು ಸಮದುಃಖ ಸುಖಿಯಾದಾಗ ಗೊತ್ತಾಗ. ಅದು ಜ್ಞಾನದ ದೊಡ್ಡ ವೈಶಿಷ್ಟ್ಯ. ಪರೀಕ್ಷೆ ಮಾಡಬೇಕಾದ್ರೆ ಜ್ಞಾನಿನೂ ದುಃಖದ ಪ್ರಸಂಗಕ್ಕೆ ಒಳಗಾಗ್ತಾನೆ, ಅಜ್ಞಾನಿಯೂ ದುಃಖದ ಪ್ರಸಂಗಕ್ಕೆ ಒಳಗಾಗ್ತಾನೆ. ಅಜ್ಞಾನಿ ದುಃಖಗಳ ಸುಖ ದುಃಖದ ಬಾಧೆಗೆ ಒಳಗಾಗಿಬಿಟ್ಟು ಅವನೇನಾಗ್ತಾನೆ, ಕುಗ್ತಾನೆ. ಜ್ಞಾನಿ ಏನು ಮಾಡ್ತಾನೆ, ಓವರ್ಕಮ್ ಮಾಡಿಬಿಡ್ತಾನೆ. ಇದು ಡಿಫರೆನ್ಸ್. ಅಂದರೆ ಸಮಸ್ಯೆ ಅವಾಯ್ಡ್ ಮಾಡೋದು ಜ್ಞಾನಿಯ ಲಕ್ಷಣ ಅಲ್ಲ, ಸಮಸ್ಯೆಯನ್ನು ಗೆಲ್ಲೋದು ಜ್ಞಾನಿಯ ಲಕ್ಷಣ. ಭಾರಿ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟರು ಮ್ಯಾಚ್ ಹೋಗಲೇ ಇಲ್ಲ ಅವನು ಪರೀಕ್ಷೆಗೆ, ಇಷ್ಟು ಕಷ್ಟಪಟ್ಟು ವೇಸ್ಟ್ ಆಯ್ತು. ಅದಕ್ಕೆ ವಿದ್ಯಾರ್ಥಿ ಎಕ್ಸಾಮಲ್ಲಿ ಕೂತು ನಿಮ್ಮ ಪ್ರಕಾರ ಏನಾಯ್ತು, ಅದಕ್ಕೆ ಸಾಹಸ ಅಂದರೆ ಎಕ್ಸಾಮ್ ಹೋಗಲೇಬೇಡ ಅಂತ ಹೇಳಿದಾಗಾಯ್ತು. ಭಾರಿ ಕಷ್ಟ ಬಂತು ಅಂತ ಹೇಳಿದ್ರು. ಇದ್ರಲ್ಲಿ ಬರುತ್ತೆ ಮಹಾಭಾರತದಲ್ಲಿ ಒಂದ್ಸರ್ತೆ ಭೀಮಸೇನ ದೇವರು ಹೊಡೆದಾಗ್ತಾರೆ, 25 ಜನಕ್ಕವರವರು ಸತ್ತು ಹೋಗ್ತಾರೆ. ಭೀಷ್ಮಪರ್ವದಲ್ಲಿ 25 ಜನ ಸಾಯ್ತಾರೆ. ದುರ್ಯೋಧನ ಹೋಗ್ತಾನೆ, ಭೀಷ್ಮಾಚಾರ್ಯನ ಕೇಳ್ತಾನೆ, ಸ್ವಾಮಿ ನೋಡಿ ತಾತ ಹೀಗೆಲ್ಲ ಆಗಿಬಿಡ್ತಾಳೆ ಏನು ಮಾಡಲಿ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಯೋಚನೆ ಮಾಡಬೇಡ, ಇನ್ನೂ 75 ಜನರು ಹಾಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಅವ್ರಿಗೆ ಸೆವಿಡಿ ಅಲ್ಲ, ಮುಂದಾಗೋದು ಇಷ್ಟೇ. ಅವ್ರು ಹೇಳಿದ್ರೆ ನೀವು ವಿರುದ್ಧ ಮಾಡ್ತಾ ಇದ್ದೀವಿ, ಏನು ಮಾಡೋಕ್ಕಾಗುತ್ತೆ, ಪಾಂಡವರು ದ್ವೇಷ ಮಾಡಿದ ಮೇಲೆ ಉದ್ಧಾರ ಆಗೋ ಚಾನ್ಸೇ ಇಲ್ಲ. ಇದು ಅವ್ರು ಕೊಟ್ಟ ಉತ್ತರ. ಅದೇ ರೀತಿ ಇನ್ನೊಂದು ಪ್ರಸಂಗದೊಳಗೆ ಘಟೋತ್ಕಚನ ಪೆಟ್ಟಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ ದುರ್ಯೋಧನಾದಿಗಳಿಗೆ, ಭಾರಿ ಪೆಟ್ಟಾಗಿಬಿಡ್ತಾನೆ ಘಟೋತ್ಕಚ. ಮತ್ತೆ ಭೀಷ್ಮರತ್ ಹೋಗ್ತಾನೆ, ತಾತ ಎಷ್ಟು ಕಷ್ಟ ಆಗಿಬಿಟ್ಟಿದೆಯಲ್ಲ ಇವನಿಗೆಲ್ಲದು ಅಂತ ಕೇಳಿದರೆ, ಬಾ ಇಲ್ಲಿ ಉಪಾಯ ಹೇಳ್ತೇನೆ ಅಂತಾರೆ. ಹೋಗ್ತಾನೆ ಏನು ಅಂದರೆ, ನತಂ ರಜೆ ಐತಿ, ಅವ್ರ ಹತ್ರ ಹೋಗಲೇಬೇಡ ಅಂತ ಹೇಳಿದ್ರು. ಇದು ಉತ್ತರ ನಾವೆಲ್ಲ ಕೂಡ ನಿನ್ನ ಕೈಲಿ ಆಗೋದಿಲ್ಲ ಅಂತ ಅರ್ಥ. ನಿಜವಾಗಲೂ ಕೂಡ ಮಾತ್ರಾಸ್ಪರ್ಶೆ ಬಿಟ್ಟು ಬಿಡು ಅಂತ ಹೇಳ್ತಾ ಇಲ್ಲ, ಮಾತ್ರಾಸ್ಪರ್ಶೆ ಇರಬೇಕು. ಏನಾಗಬೇಕು, ಅದು ಗೆಲ್ಲಬೇಕು. ಅದು ಮಹಾಭಾರತದ ಭಾಗವದ್ಗೀತೆಯ ಒಳ್ಳೆಯ ಅರ್ಥ. ಅದು ಹೇಳೋದಕ್ಕೇನೆ, ಯಾರಿದನ್ನು ಗೆಲ್ತಾರಲ್ಲ ಅವರಿಗೆ ಅಮೃತತ್ವ. ಇಲ್ಲಿ ಕೆಲವೆಲ್ಲ ತುಂಬ ಪದ ಇದೆ, ನಮಗೇನು ಗೊತ್ತಾಗ, ದುಃಖ ಗೆಲ್ಲಬೇಕು ಅಂತ ನಮಗೆ ಅರ್ಥ ಆಗುತ್ತೆ, ಸುಖ ಗೆಲ್ಲಬೇಕು ಅಂತಾರೆ, ಇದು ಪ್ರಾಬ್ಲಮ್. ಅರ್ಥ ಆಯ್ತಾ? ದುಃಖ ಗೆಲ್ಲಬೇಕು ಅಂತ ಹೇಳಿದರೆ ಒಪ್ಪುವುದು, ಸುಖನೂ ಗೆಲ್ಲಬೇಕು ಅಂತ ಹೇಳ್ತಾರಲ್ಲ ಪರಮಾತ್ಮ, ಏನಿದು ಅಂತ ತುಂಬ ಜನ ಗೊತ್ತಾಗೋದಿಲ್ಲ. ಅದು ಯಾರಿಗೂ ಹೇಳಕ್ಕೆ ಬರೋದಿಲ್ಲ. ಆಚಾರ ಒಬ್ಬರೇ ಹೇಳಿದವರು, ಸುಖ ಎರಡು ವಿಧ, ಲೌಕಿಕ ಸುಖ ಬೇರೆ, ಆಧ್ಯಾತ್ಮಿಕ ಸುಖ ಬೇರೆ. ಅರ್ಥ ಆಯ್ತಾ? ಸೊ ಲೌಕಿಕ ಸುಖ ಬಂತು ಅಂತ ಹೇಳಿ ಅಲ್ಲಿ ಮೈ ಮರೆತು ಬಿಡಬೇಡ, ಅದನ್ನು ಬಿಟ್ಟುಬಿಡು, ಆಧ್ಯಾತ್ಮ ಸುಖಕ್ಕೆ ಹೋಗು ಅಂತ ಹೇಳ್ತಾ. ಆ ಸುಖ ಗೊತ್ತಿಲ್ಲ ಭಾಳ ಜನಕ್ಕೆ, ಆ ಸುಖ ಇದೆಯಲ್ಲ, ಅದನ್ನು ಗೆಲ್ಲಬೇಕಾದ್ರೆ ಲೌಕಿಕ ದುಃಖ ಹೇಗೆ ಬಿಡಬೇಕೋ ಲೌಕಿಕ ಸುಖನೂ ಹಾಗೆ ಬಿಡಬೇಕು. ಅರ್ಥ ಆಯ್ತಾ? ಈಗ ಇವತ್ತು ವಿದ್ಯಾರ್ಥಿ ತುಂಬ ಓದಬೇಕಾಗಿದೆ, ಕಷ್ಟ ಆಗುತ್ತೆ, ಬಿಟ್ಟುಬಿಟ್ಟ, ಸುಖ ಪಡ್ತೇನೆ ಅಂತೇಳಿ ಎಂಜಾಯ್ ಮಾಡಿ ಫೇಲ್ ಆಗಿಬಿಟ್ಟ. ಅವನು ಒಂದು ಮಾತಿದೆ, ವಿದ್ಯಾತುರಾಣಂ ನ ಸುಖಂ ನ ನಿದ್ರ. ಯಾವ ಸುಖ ಇಲ್ಲ ಅಂದರೆ ವಿದ್ಯೆಯ ಸುಖ ದೊಡ್ಡದಾದ್ರಿಂದ ಬೇರೆ ಸುಖನ ಬಿಟ್ಟು ಆ ಸುಖಕ್ಕೆ ಹೋಗ್ಬೇಕು. ಯಾವಾಗ ಇವತ್ತು ಇಂದ ಸಿಂಪಲ್ ಆಗಿ ಒಳ್ಳೆ ಕೆಲಸ ಸಿಕ್ಕಾಗ ಕಡಿಮೆ ಕೆಲಸ ಬಿಟ್ಟು ಹೋಗ್ತಾನೆ ಇಲ್ಲ, ಕೆಲಸ ಕೃತಕ ಹೊಡ್ತಿರ್ತಿಲ್ಲ ಅವನಿಗೆ, ಅದು ಯಾಕೆ ಬಿಡ್ತಾನೆ? ಇನ್ನೂ ಹೆಚ್ಚು ಸುಖ ಸಿಗುತ್ತೆ, ಇನ್ನೂ ಹೆಚ್ಚು ಸಂಬಳ ಸಿಗುತ್ತೆ ಅಂತ ಹೇಗೆ ಬಿಡ್ತಾನೋ. ಅಧ್ಯಾತ್ಮದ ಸುಖ ಎಂಥದ್ದದು, ಲೌಕಿಕ ಸುಖಕ್ಕಿಂತ ಭಾರಿ ದೊಡ್ಡದಾದ್ರಿಂದ ಒಳ್ಳೆಯದು. ಇನ್ನು ಈವನ್ ನಮ್ಮ ಲೋಕದೃಷ್ಟಿಯಲ್ಲೂ ಕೂಡ ಲೌಕಿಕ ಸುಖ ಕೆಟ್ಟದ್ದು, ಅದಕ್ಕೆ ಹಾಲ್ಟ್ ಬೇಕಿರುತ್ತಲ್ಲ. ಡಾಕ್ಟ್ರ್ ಏನು ಹೇಳ್ತಾರೆ ಗೊತ್ತಾ ಅವರಿಗೆ, ಅವ್ರಿಗೆ ಕೆಟ್ಟ ಸುದ್ದಿ ಹೇಳ್ಬೇಡ, ಒಳ್ಳೆ ಸುದ್ದಿನೂ ಹೇಳಬೇಡಿ ಅಂತ ಹೇಳ್ತಾರೆ. ಕೆಟ್ಟ ಸುದ್ದಿ ಹೇಳಿದ್ರೆ ಸಾಯ್ತು, ಒಳ್ಳೆ ಸುದ್ದಿ ಹೇಳಿದ್ರೆ ಸಾಯ್ತಾರೋ. ಅದು ಸುಖಕ್ಕೂ ಏನು ಶಕ್ತಿ ಇದೆ, ಕೊಲ್ಲುತ್ತೆ, ಸುಖನೂ ಕೊಲ್ಲುತ್ತಾದ್ರಿಂದ ದುಃಖನೂ ಹೇಗೆ ಗೆಲ್ಲಬೇಕು, ಸುಖನೂ ಹಾಗೆ ಗೆಲ್ಲಬೇಕು, ಸುಖ ಬ್ಯಾಲೆನ್ಸ್ ಮಾಡ್ಬೇಕು. ಇದು ಭಾಳ ಇಂಪಾರ್ಟೆಂಟ್. ಆಗ ನಮಗೆ ಅರ್ಥ ಆಗುತ್ತೆ, ದುಃಖ ತಡ್ಕೊಳ್ಳೋಕ್ಕೂ ಮನುಷ್ಯನಿಗೆ ಆಗ, ದುಃಖ ಸುಖ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಆದ್ದರಿಂದ ಸಮ ಸುಖ ಸುಖಂ, ಅದು ಅಧ್ಯಾತ್ಮ ಸುಖ ಹಾಗೆ ಮಾಡೋದಿಲ್ಲ. ಲೌಕಿಕ ಸುಖ ಕೊಲ್ಲುತ್ತಾದ್ರಿಂದ ಅದರ ಯಾವಾಗ ಬದಲೇ ತೋರುತ್ತಿದೆ ಮಧುರ ವಿಷಯ ಸುಖ, ಕೊನೆಯಲ್ಲಿ ದುಃಖ ಅನೇಕ ಅಂತ ಹೇಳ್ತಾರಲ್ಲ, ಅದು ಯಾವುದದು ಕೊಲ್ಲ ಸುಖ, ಕೊಲ್ಲ ಸುಖ. ವಿದ್ಯಾರ್ಥಿ ಪರೀಕ್ಷೆಗೆ ಹೋಗೋರಿಗೆ ಊಟ ಹಾಕಿದ್ರೆ ಸುಖ ಅಂತ ಆಗುತ್ತೋ ಇಲ್ಲ, ಪರೀಕ್ಷೆ ಹೋಯಿತು ಅದನ್ನ ನೆನ್ಪಿಟ್ಕೋಬೇಕು. ಈ ಸುಖ ಅವನು ತ್ಯಾಗ ಮಾಡಿದ್ರೆ ಏನಾಗ್ತಿತ್ತು? ಇನ್ನು ಉದಾಹರಣೆ, ಪರೀಕ್ಷೆ ಹೊರಟಿದ್ದಾನೆ 9 ಗಂಟೆಗೆ, 8 ಗಂಟೆ ಆಗಿಬಿಟ್ಟಿದೆ, ಏನು ಭಾರಿ ದೂರ ಊಟ ಮಾಡಬೇಕು ಅಂತಿದ್ದಾನೆ, ಏನೂ ಆಗಿಲ್ಲ, ಅನ್ನ ಸಾರು ಮಾಡಿದೆ, ಇಲ್ಲ ನಿಧಾನವಾಗಿ ಎಲ್ಲ ಆಗಲಿ, ಗುಡಿ ಈಗಿಡಿ ಎಲ್ಲ ತಿನ್ಕೊಂಡು ಹೋಗ್ತೀನಿ ಅಂದರೆ ಕತೆ ಮುಗೀತು, ಊಟ ಚೆನ್ನಾಗಾಗ್ತದೆ, ಪರೀಕ್ಷೆನೇ ಹೋಯ್ತಲ್ಲ. ಅಲ್ಲಿ ಲೌಕಿಕ ಸುಖ ಏನು ಮಾಡಬೇಕು, ತ್ಯಾಗ ಮಾಡಬೇಕು. ಎಷ್ಟಾಗಿದೆ ಅಷ್ಟು, ಇನ್ನೂ ಆಗಿಲ್ಲ, ಬೇಡ ಬೇಡ ಹೋಗ್ತೇನೆ. ಹೇಗೆ ಆ 3 ತಾಸು ಏನಿದೆಯಲ್ಲ, ವೆರಿ ಇಂಪಾರ್ಟೆಂಟ್. ಅಲ್ಲಿ ಪಾಸಾದರೆ ವರ್ಷದ ಒಂದು ಬಿದ್ದು ಸಿಗುತ್ತೆ, ಅವನ ಜೀವನದ ರೀತಿಯೇ ಬದಲಾಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳೋ ತುಂಬ ಜನಕ್ಕೆ ಆಗೋದಿಲ್ಲ. ಏನು ಮಾಡ್ತಾ ಸೋತು ಬಿಡ್ತಾರೆ, ಈ ಸಾಕಪ್ಪ ನಮಗೆ ಸುಖ ಸಾಕು, ನಮಗೆ ಬೆಡ್ ಕಾಫಿನ ಸಾಕು, ಯಾರು ಸಂಧಾನ ಮಾಡ್ತಾ ಕೊಡ್ತಾರೆ ಅಂತ ತಿಳ್ಕೊಂಡಾಗ ಹಾಕ್ತಾನೆ ಮಾಡಿರೋದು, ನಮ್ಮ ಕೈಯಲ್ಲಿ ಆಗೋದಿಲ್ಲ. ಏನಾಗೋದಿಲ್ಲ, ಏನು ಭಾರಿ ಕಷ್ಟನ ಅದೊಂದು, ಏನು ಕಷ್ಟ, ಮೊದಲು ಕುಡಿಯೋದು ಆಮೇಲೆ ಕುಡಿತಾನೆ ಅಷ್ಟೇ. ಅಷ್ಟರಲ್ಲಿ ಆಗಬೇಕು ಅಂದರೆ ವೀಕ್ನೆಸ್, ಅದನ್ನೇ ವೀಕ್ನೆಸ್ ಅಂತ ಕರೀತಾರೆ. ಅದನ್ನೇ ಕೃಷ್ಣ ಹೇಳೋದೇನಂತ, ತ್ಯಕ್ತಾ ಹೃದಯ ದೌರ್ಬಲ್ಯಂ, ದೌರ್ಬಲ್ಯ ನಮ್ಮ ವೀಕ್ನೆಸ್ಸನ್ನು ನಾವು ಏನು ಮಾಡ್ಕೊಂಡಿದ್ದೇವೆ, ವರ್ಚು ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ವೀಕ್ನೆಸ್ಸನ್ನು ವರ್ಚು, ನಮಗಂತೂ ಆಗೋದಿಲ್ಲಪ್ಪ ಏಕಾದಶಿ ಮಾಡೋಕ್ಕೆ, ದೊಡ್ಡ ವಿಷಯ ಏನಾದ್ರು ಒಂದು ಸೋಲೋದು ಒಂದು ಆಗುತ್ತೆ ಅನ್ಬೇಕು, ಹೊರತು ಆಗೋದಿಲ್ಲ ಅಂದರೆ ಅದು ಮನುಷ್ಯನ ಏನು ಉಪಯೋಗ. ಅದರಿಂದ ಕೆಲವು ನಿಜವಾದ ಸಾಧನೆ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಆ ಕಷ್ಟನ ಏನು ಮಾಡಬೇಕು, ಅವನು ಗೆಲ್ಲಬೇಕು. ಸಮದುಃಖ ಸುಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ. ತುಂಬ ಜನ ಅರ್ಥ ಮಾಡಿಕೊಂಡ್ರೆ ಅರ್ಥ ಆಗುತ್ತೇನು. ಆ ಪ್ರಾರಬ್ಧ ಪ್ರಶ್ನೆ ಬಂದೇ ಇಲ್ಲ ಇಲ್ಲಿ. ಸುಖ ಪ್ರಾರಬ್ಧ ಯಾರಿಗದು, ಮತ್ತೆ ಹೇಳಿದೆ, ಅಪರೋಕ್ಷ ಜ್ಞಾನಿಗಳಿಗೆ. ನಾವು ಮಾತಾಡ್ತಿರೋದು ಯಾರ ಬಗ್ಗೆ, ಈಗ ಜ್ಞಾನ ಸಿದ್ಧಿ ಜಿಜ್ಞಾಸುಗೆ. ದೇರ್ಫೋರ್ ಅವನ ಉದಾಹರಣೆ ತಗೊಳ್ಳೇಬಾರದು. ಈಗ ನಾವು ಹೇಳ್ತಿರೋದು ಏನೀಗ, ವಿದ್ಯಾರ್ಥಿ ಬಗ್ಗೆ ಮಾತಾಡ್ತಿದ್ದಾಗ ಪ್ರೊಫೆಸರ್ಗೆ ಪೆನ್ಷನ್ ಹೇಗೆ ಬರುತ್ತೆ ಅಂತ ಕೇಳಿದಾಗ ಅರ್ಥ ಅದು ಅವ್ನು ಬರೋದು ಅವನಿಗೆ, ಅದು ಈಗಲ್ಲ, ಅದು ಈ ಸ್ಟೇಜೇ ಅಲ್ಲ. ಪ್ರಾರಬ್ಧ ಅನ್ನೋ ಪದ ಉಪಯೋಗಿಸ್ದಾಗ ಯಾರಿಗೆ ಉಪಯೋಗಿಸ್ಬೇಕು ಅದನ್ನ? ಅಪರೋಕ್ಷ, ಸರಿಯಾಗಿ ಗಟ್ಟಿ ಮಾಡ್ಕೋಬೇಕು. ಅಪರೋಕ್ಷ ಜ್ಞಾನಿಗಳಿಗೆ ಮಾತ್ರ ಉಪಯೋಗಿಸೋ ಪದ. ತುಂಬ ಸರ್ ಹೇಳಿದ್ದೇನೆ, ಪೆನ್ಷನ್ ಅಂದ ತಕ್ಷಣ ಏನಾಗಿರ್ಬೇಕು ಅವನು? ರಿಟೈರ್ ಆಗಿರಲೇಬೇಕು. ಇಲ್ಲವರೆ ಸ್ಯಾಲ್ರಿ ಪೆನ್ಷನ್ ಎಷ್ಟು ಡಿಫ್ರೆನ್ಸ್ ಇದೆ ಈಗ? ಆ ಅರ್ಥ ಸರಿಯಾಗಿ ಇಟ್ಕೊಂಡ್ರೆ ಕನ್ಫ್ಯೂಷನ್ ಆಗೋದಿಲ್ಲ. ಧೀರ, ಯಾರೋ ಹಿಂದೆ ಬಂತು, ಧೀರಸ್ತತ್ರ ನಮುಖ್ಯತೆ ಬಂದಿದೆ ಈಗ. ವಿವೇಕಿಯಾದವನ ಮೋಹಕ್ಕೊಳಗಾಗೋದಿಲ್ಲ, ಸುಖ ಬರಲಿ ದುಃಖ ಬರಲಿ. ಇವತ್ತು ಒಳ್ಳೆ ಡ್ರೈವರ್ ಇದ್ದಾನಪ್ಪ, ಒಳ್ಳೆ ಫಸ್ಟ್ ಕ್ಲಾಸ್ ರೋಡು, ಭಾರಿ ಆರಾಮಾಗಿ ನಿದ್ದೆ ಮಾಡಿಬಿಟ್ರೆ ಗತಿ ಏನಾಗ? ಭಾರಿ ಆರಾಮಾಗಿದೆ ಈಗ ಅಂತೇಳಿ ಆಕ್ಸಿಡೆಂಟ್ ಆಗುತ್ತೆ ಈಗ. ಆಮೇಲೆ ಅವ್ರಿಗೆ ಘಾಟ್ ಸೆಕ್ಷನ್ ಬಂತು, ಏ ಭಾರಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ಘಾಟ್ ಸೆಕ್ಷನ್ನೇ ಬರಲಿ, ಏನೇ ಬರಲಿ, ಏನು ಮಾಡ್ತಾನವನು? ಒಂದೇ ಗುರಿ ಅವನಿಗೆ, ಆ ರೋಡ್ ನೋಡೋದು, ಡ್ರೈವ್ ಮಾಡೋದು ಅಷ್ಟೇ ಹೊರತು ಘಾಟ್ ಸೆಕ್ಷನ್ ಬಂತು ಅಂತೇಳಿ ರೆಸ್ಪಿರೇಟ್ ಆಗಬಾರ್ದು, ಅಪ್ಪ ಡೌನ್ ಬಂತು ಅಂತ ನಿದ್ದೆ ಮಾಡೋಕ್ಕೆ ಹೋಗಬಾರ್ದು. ಅರ್ಥ ಆಯ್ತಾ? ಎಲೆ ವೆಹಿಕಲ್ ಅಂದರೆ ಏನರ್ಥ? ಅಲ್ಲಿ ಕೂತಿದ್ದೇ ರಿಸ್ಕ್ ಇದೆ. ಮೊನ್ನೆ ಎಷ್ಟೋ ಥರದ್ದು ರೀಸೆಂಟಾಗಿ ಹಾಗಾಗಿದೆ. ಏನು ಭಾರಿ ದೊಡ್ಡ ಆಕ್ಸಿಡೆಂಟ್ ಅಲ್ಲ, ಅವು ಮನೆಯೊಳಗೇನೆ ಪಾರ್ಕ್ ಮಾಡೋಕ್ಕೆ ಹೋಗಿ ಗೋಡೆ ಹೊಡೆದಾರೆ ಅಷ್ಟೇ. ಹೊಸ ಕಾರ್ ತೊಗೊಂಡು ಪಾರ್ಕ್ ಮಾಡೋಕ್ಕೆ ಹೋಗಿ ಗೋಡೆಗೆ ಹೊಡೆದು ಹೋಗ್ಬಿಟ್ಟಿದೆ. ಪಾಪತ್ತೆ ಅದು ಯಾವ ಆಕ್ಸಿಡೆಂಟ್ ಎಲ್ಲ ಆಗಬೇಕು ಅಂತ ಹೇಳಬೇಕಾಗಿಲ್ಲ. ಇನ್ನೊಬ್ಬರು ನಾನು ನೆಟ್ಟ ಕಾಲದಲ್ಲಿ ಇದ್ದಾಗ ಕೊಲಿಗೊಬ್ಬರಿದ್ರು, ಪಾಪ ಸೌತ್ ಆಫ್ರಿಕಾಕ್ಕೆ ಅವರಿಗೆ ಡೆಪ್ಟಿ ಯಾರು ಎಕ್ಸ್ಚೇಂಜ್ ಸ್ಕೀಮ್ ಮೇಲೆ ಹೋದರು. ತೃಪ್ತಿ ಸಾಯಿದ್ದು ಕಾರ್ ತೊಗೊಂಡ್ಬಿಟ್ರಪ್ಪ, ಹೊಸ ಕಾರ್ ತಂದಿದ್ದಾರೆ, ಹೊಸ ಕಾರ್ ಪಾರ್ಕ್ ಮಾಡೋಕ್ಕೆ ಅಂತ ಒಳಗೆ ಹೋಗಿದ್ದಾರೆ, ಗೋಡೆ ಹೊಡೆದಾರೆ, ಅಲ್ಲೇ ಸ್ಪಾಟ್ ಡೆತ್ ಹೋಗ್ಬಿಟ್ರು. ಅದು ಎಷ್ಟು ಆಶ್ಚರ್ಯ ಅಂದರೆ, ಮೇನ್ ರೋಡಲ್ಲಿ ಆಕ್ಸಿಡೆಂಟ್ ಆಗಬೇಕಂತಿಲ್ಲ, ಎಲ್ಲಿ ಬೇಕಾದ್ರೆ ನಿಲ್ಲಿಸ್ಬೇಕಾದ್ರೆ ಆಗ್ಬೋದು. ಇದು ಅಷ್ಟು ಡೇಂಜರಸ್ ಆಗಿರೋದು, ಯಾವಾಗಲೂ ಮನುಷ್ಯ ಎಚ್ಚರದಿಂದ ಇರಲೇಬೇಕು, ಸುಖ ದುಃಖ ಎರಡನ್ನೂ ಗೆಲ್ಲಬೇಕು. ಇನ್ನೊಬ್ಬರು ಉಡುಪಿಯಿಂದ ಯಾರೋ ಬಂದಿದ್ದಾರೆ, ಎಲ್ಲೋ ಕೆಲಸಕ್ಕೆ ಹೋದವರು, ಮೇಲೆ ಹತ್ತಿದ್ದಾರೆ, ಹತ್ತಿ ಡಾಕ್ಟ್ ಸೈಡ್ ಮುಗಿದೋಗ್ಬಿಟ್ಟು, ಅಬ್ಬ ಪರವಾಗಿಲ್ಲ ತಾನೇ ಡ್ರೈವ್ ಮಾಡ್ಕೊಂಡ್ಬರ್ರು, ಸೊ ರಿಲ್ಯಾಕ್ಸ್ ಮಾಡೋದು, ಗೋಡೆ ಹೊಡೆದಾರೆ. ಘಾಟ್ ಸೆಕ್ಷನಲ್ಲಿ ಕೇರ್ಫುಲ್ ಆಗಿದ್ದಾರೆ, ಈ ಪರವಾಗಿಲ್ಲದೆ ಹೊಡೆದಾರೆ. ಮತ್ತೆ ಅದು ಯಾವ ಕಾಲಕ್ಕೂ ಕೂಡ ವೆಹಿಕಲ್ ಅಂದರೆ ಡೇಂಜರಸ್. ದೇಹ ಅಂದಮೇಲೆ ಏನು ಮಾಡಬೇಕು? ವೆಹಿಕಲ್ ದೇಹ ಅಂದರೆ ವೆಹಿಕಲ್ ಇದ್ದಾಗ, ಆದ್ದರಿಂದ ಹೇಗೆ ನೋಡ್ಕೋಬೇಕು ಅದನ್ನು? ಸರಿಯಾಗಿ ನೋಡ್ಕೋಬೇಕು, ಇಲ್ಲದೆ ಹೋದರೆ ಮನುಷ್ಯ ಹಾಳಾಗ್ತಾನೆ, ಗುರಿ ತಪ್ಪಿಬಿಡುತ್ತೆ. ಸೊ ವೆಹಿಕಲ್ ಇರೋದು ಗುರಿ ಮುಟ್ಲಿಕ್ಕೆ, ದೇಹ ಇರೋದು ಸಾಧನೆ ಮಾಡಲಿಕ್ಕೆ. ಎಂಜಾಯ್ ಮಾಡ್ಲಿಕ್ಕಲ್ಲ, ನೆನಪಿರಬೇಕು. ವೆಹಿಕಲ್ನಲ್ಲಿ ಎಂಜಾಯ್ ಮಾಡ್ತಾ ಕೊಡಬಾರ್ದು. ಏನು ಮಾಡಬೇಕಲ್ಲಿ? ಎಚ್ಚರದಿಂದ ಡ್ರೈವ್ ಮಾಡಬೇಕು. ಎಚ್ಚರದಿಂದ ಡ್ರೈವ್ ಮಾಡಿದ್ರೆ ಮಾತ್ರ ಗುರಿ ಮುಟ್ತಾನೆ ಹೊರತು, ಸಾಧನ ಶರೀರ ಬಿದ್ದು ನೀ ದಯ್ಯದೆ ಕೊಟ್ಟದ್ದು ಸಾಧಾರಣವಲ್ಲ ಸಾಧು. ದೊಡ್ಡ ಗೋಲ್ ಇದೆ ಮುಂದೆ, ಆ ಗೋಲ್ ರೀಚ್ ಆಗಬೇಕು ಅಂತಿದ್ದಾಗ ಸುಖ ದುಃಖ ಎರಡೂ ತ್ಯಾಗ ಮಾಡೋದು. ಇನ್ನು ಸಿಂಪಲ್, ಫಸ್ಟಲ್ಲಿ ಕೂತಿರ್ತಾನೆ, ಏನೋ ಎಳ್ನೀರಿ ದುಡ್ಡು ಕೊಟ್ಟಿರ್ತಾನೆ, ಕಾಫಿ ದುಡ್ಡು ಕೊಟ್ಟಿರ್ತಾನೆ, ಅವನು ದುಡ್ಡು ತೊಗೊಂಡು ಹೋಗ್ಬಿಡ್ತಾನೆ. ಇನ್ನು ಬಂದಿರೋದ್ರೆ ಬಸ್ ಹೊರಟ್ಬಿಡುತ್ತೆ, ಏನು ಮಾಡ್ತಾನೆ? ಬಸ್ ಹಿಡಿದ್ಬಿಟ್ಟು ಕಾಫಿಗೆ ಹೋಗೋದಿಲ್ಲ, ಏನು ಮಾಡ್ತಾನೆ? ಬಸ್ ಹೋಗಲಿ, ದುಡ್ಡು ಹೋದ್ರೆ ಒಳ್ಳೆ ಬಂದು ಹೋಗ್ಬಿಡ್ತಾನೆ ಅಷ್ಟೇ, ಅದು ದೂರ ಇರ್ತಾನೆ, ಹೇಳೋದಕ್ಕೆ ಬರೋದೇ ಇಲ್ಲ. ಯಾವ ತ್ಯಾಗ ಮಾಡಿದೆ ಅವನೀಗ? ₹100 ನೋಟ ಕೊಟ್ಟಿದ್ದ ಬಿಟ್ಬಿಡ್ತಾನೆ. ಯಾತಕ್ಕೆ ಅಂದರೆ ಇಲ್ಲಿ ಬಸ್ ಮಿಸ್ ಆಗುತ್ತೆ, ಅದು ಯಾವುದೋ ಒಂದು ಬಸ್ ಇಂಟರ್ವ್ಯೂ ಕೊಟ್ಟಿದ್ದಾನೆ ಅದು ಮಿಸ್ ಆಗಿ, ಒಂದಕ್ಕೊಂದು ಲಿಂಕ್ ಅದು, ಅವ್ನು ₹100 ಹೋದ್ರೂ ಪರವಾಗಿಲ್ಲ ಅಂತೇಳಿ ಹೇಗೆ ಇಲ್ಲಿ ಮುಂದೆ ಹೋಗ್ತಾನೋ. ಲೌಕಿಕ ಸುಖ ಹೋದರೂ ಪರವಾಗಿಲ್ಲ, ಏನು ಮಾಡ್ಬೇಕು ನಾವು? ಸಾಧನೆ ಬಿಡಬಾರ್ದು. ಇದು ಸರಿಯಾಗಿ ಯೋಚನೆ ಮಾಡಿದರೆ ಸಮ ದುಃಖ ಸುಖಂ ಧೀರಂ ಸೊ ಅಮೃತತ್ವಾಯ ಕಲ್ಪತೆ. ಇಷ್ಟೆಲ್ಲ ಹೇಳ್ತೀರಿ, ಏನು ಮಹಾ ಉಪಯೋಗ ಬರುತ್ತೆ? ಮೋಕ್ಷ ಸಿಗುತ್ತಲ್ಲ. ನಾವೇ ಹೇಳೋದಿಲ್ಲ, ಇವತ್ತು ಬೆಳಿಗ್ಗೆ 6 ರಾತ್ರಿ 12 ಮನೆ ಬರ್ತಾನೆ ಅಂದರೆ ಕೆಲಸ ಬಿಟ್ಟುಬಿಡಿ ಅಂದರೆ $2,000 ಸಂಬಳ ಅದು, ಆಗಿ ಹೋಗ್ಬಿಡು ಅಂತ ಹೇಳ್ತಾ. ಹೇಗೆ ಸಮ ತಕ್ಕಂತೆ ಫಲ ಇದ್ದಾಗ ಮನುಷ್ಯ ಏನು ಮಾಡ್ತಾನೆ? ಅದಕ್ಕೆ ಸಮ ಪಡಬೇಕಾಗುತ್ತೆ. ಇವತ್ತು ನಮಗೇನು ಶಾಸ್ತ್ರದಲ್ಲಿ ಹೇಳ್ತಾರೆ ವ್ರತ ಉಪವಾಸಗಳೆಲ್ಲ, ಅದಕ್ಕೇನು ಫಲ ಇದೆ? ಭಾರಿ ದೊಡ್ಡ ಫಲ ಇದೆ. ಅದು ದೊಡ್ಡ ಫಲ ಇರೋದ್ರಿಂದ ಅದೇನು ಮಾಡಬೇಕು ನಾವು? ಧೈರ್ಯದಿಂದ ಮಾಡಬೇಕೇ ಹೊರತು ಏನೋ ಕಷ್ಟ ಆಗುತ್ತೆ ಅಂತ ಬಿಡೋದಾದರೆ ಏನು ಸಾಧನೆ ಮಾಡೋಕ್ಕೂ ಬರೋದಿಲ್ಲ. ವಿದ್ಯಾರ್ಥಿ ಜಾಸ್ತಿ ಓದೋದು ಕಷ್ಟನೇ, ಆ ಕಟ್ಬಿಟ್ಟು ಎಷ್ಟು ಸುಖ ಇದೆ ಅವನಿಗೀಗ. ಅದೇ ರೀತಿ ಲೌಕಿಕದ ಜ್ಞಾನ ಹೇಗೆ ಸುಖ ಕೊಡುತ್ತೋ, ಅಧ್ಯಾತ್ಮದ ಜ್ಞಾನ ಮೋಕ್ಷಕ್ಕೆ ಕಾರಣ ಆಗುತ್ತೆ. ಅದಕ್ಕಾಗಿ ಸೋ ಅಮೃತತ್ವಾಯ ಕಲ್ಪತೆ ಅತಃ ಪ್ರಯೋಜನ ಮಹ. ಏನು ವ್ಯಥೆಯಂತೇನು? ವ್ಯಥೆ ಉಂಟು ಮಾಡುತ್ತವೆ ಅಂತ. ನಾ ವ್ಯಥೆಯಂತೆ ವ್ಯಥೆ ಉಂಟು ಮಾಡುವುದಿಲ್ಲ. ಅತಃ ಪ್ರಯೋಜನ ಮಹ ಫಲಾಧ್ಯಾಯ ಇದ್ದಾಗ, ಇದಿಷ್ಟು ಫಲಾಧ್ಯಾಯ ಅಂದರೆ ಎಂ ಹಿ ಇತಿ ಎಂ ಏತೆ ಮಾತ್ರಾಸ್ಪರ್ಶ್ಯಾಹ ನಾ ವ್ಯಥಯಂತಿ ಪುರಿಷಯಮೇವ ಸಂತಂ. ಎಂ ಏತೆ ಮಾತ್ರಾಸ್ಪರ್ಶ್ಯಾಹ ನಾ ವ್ಯಥಯಂತಿ, ಯಾರನ್ನ ಈ ಮಾತ್ರಾಸ್ಪರ್ಶಗಳು ವ್ಯಥೆಗೆ ಈಡು ಮಾಡೋದಿಲ್ಲ ಅವನಿಗೆ, ಅದೇ ಸ್ವಲ್ಪ ಯೋಚನೆ ಮಾಡಿ. ಅಭಿಮನ್ಯು ಸಾಯ್ತಾನೆ, ಗೊತ್ತಾಯ್ತಾ? ಅರ್ಜುನ ಎಷ್ಟು ದುಃಖ ಪಡ್ತಾನೆ ಗೊತ್ತಾಗ? ಭಗವದ್ಗೀತೆ ಕೇಳಿರ್ತಾನೆ ಆದರೂ ಭಾರಿ ದುಃಖ ಪಡ್ತಾನೆ. ಅದೇ ಘಟೋತ್ಕಚ ಸಾಯ್ತಾನೆ, ಭೀಮಸೇನ ಏನು ಮಾಡ್ತಾರಾಗ? ದುಃಖನೇ ಪಡೋದಿಲ್ಲ. ಅಂದರೆ ಆತ್ರ ಅವತಾರ ಕೆಲಸ ಮುಗಿತು ಹೋದ ಅಷ್ಟೇನೆ, ಸಿಂಪಲ್. ಆಗ ದುಃಖ ಪಟ್ಟಿದ್ದು ಯಾರು ಗೊತ್ತಾ? ಮತ್ತೆ ಅರ್ಜುನ ಧರ್ಮರಾಜ ಇಬ್ಬರು ದುಃಖ ಪಡ್ತಾರೆ. ಆಗ ದುಃಖ ಪಡೋದು ಕೃಷ್ಣ ಭೀಮ ಇಬ್ಬರು ದುಃಖ ಯಾವಾಗಲೂ ದುಃಖ ಪಡೋದಿಲ್ಲ ಆಗಲೂ ಕೂಡ, ಯಾಕೆ ಅದ್ರ ಪರ್ಪಸ್ ಇತ್ತು ಮುಗಿತು ಹೊರಟ. ಇದನ್ನು ಆ್ಯಕ್ಚುಲಿ ಪ್ರಾಕ್ಟಿಕಲಿ ಕಾಣ್ತಿರೋದು ಈಗ. ಇಬ್ಬರು ಮಕ್ಕಳೇ ಘಟೋದ್ಗತೆ, ಭೀಮಸೇನಿಗೆ ಮಗ, ಅಭಿಮನ್ಯು ಅರ್ಜುನನಿಗೆ ಮಗ. ಈ ಥರ ಮಗ ಸತ್ತಿದ್ದಾನೆ ಯುದ್ಧದಲ್ಲಿ, ಆ ಥರ ಮಗ ಸತ್ತಿದ್ದಾನೆ ಯುದ್ಧದಲ್ಲಿ. ಆದರೆ ಅರ್ಜುನ ತಡ್ಕೊಳ್ಳೋಕ್ಕಾಗಲಿಲ್ಲ, ಗೀತೆ ಕೇಳಿದ್ರು ಕೂಡ ಭೀಮಸೇನ ಸುಖವಾಗಿ ತಡ್ಕೊಂಡಿದ್ದರಿಂದ ಆತ ಅಮೃತತ್ವಾಯ ಕಲ್ಪತೆ. ಅವ್ರು ತಾನು ಮೋಕ್ಷಕ್ಕೆ ಹೋಗ್ತಾರಲ್ಲ, ಮೋಕ್ಷ ಕೊಡಿಸ್ತಾರಂತವ್ರು ಆಚಾರ್ಯ. ಎಲ್ಲರಿಗೂ ಮೋಕ್ಷ ಕೊಡ್ತಾ ಶಕ್ತಿ ಹೊಂದಿದ್ದಾರೆ, ಅದನ್ನ ಗೆಲ್ಲಬೇಕು. ಸಮ ದುಃಖ ಸುಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ. ಇದನ್ನೇ ಕನ್ನಡದ ಹೇಳಿ, ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರೋ ಪಾಂಡುರಂಗ. ಸುಖನೂ ಗೆಲ್ಲಬೇಕು, ಸುಖನೂ ಗೆಲ್ಲಬೇಕು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಈ ಪದದ ಬೇರೆ ಯಾರಿಗೂ ಹೇಳೋದಕ್ಕೆ ಬರೋದು, ಮೊದಲೇ ಹೇಳಿದ್ದೇನಲ್ಲ, ಉಳಿದವರಿಗೆ ಸುಖ ಆದರೆ ಇದು ಒಂದೇ ಗೊತ್ತಿರೋದವ್ರು. ಆಧ್ಯಾತ್ಮಿಕ ಸುಖದ ಕಾನ್ಸೆಪ್ಟನ್ನೇ ಬೇರೆ ಮತ ಆಚಾರ ಕೊಡಲಿಲ್ಲ. ಶರೀರ ಸಂಬಂಧ ಸಮ ಅಂದ್ರೆ ಏನು ಕನ್ಫ್ಯೂಸ್ ಆಗಿ ನಾವು ಅರ್ಥ ಮಾಡ್ಕೋ. ಕನ್ಫ್ಯೂಸ್ ಅಂದ್ರೆ ಅರ್ಥ ಏನು ಅಂದ್ರೆ, ದುಃಖ ಹೇಗೆ ಹೇಯನೋ ಸುಖನು ಹಾಗೆ ಹೇಯ, ಅಲ್ಲಿಗೆ ಅನ್ವಯ. ಗೊತ್ತಾಯ್ತಾ? ಈ ರೀತಿ ಅಲ್ಲ, ಹೇಗೆ ನಾವು ಸುಖವನ್ನು ಪಡ್ತೇವೋ ದುಃಖನೂ ಪಡಬೇಕು ಅಂತಲ್ಲ. ದುಃಖ ಪಡ ಸುಖ ಪಡಬೇಕು ಅಂತಲ್ಲ. ಲೌಕಿಕ ಸುಖನೂ ಉಪಯೋಗ ಇಲ್ಲ, ಲೌಕಿಕ ದುಃಖನೂ ಉಪಯೋಗ ಇಲ್ಲ. ಏನ್ ಬೇಕು ನಮಗೀಗ? ಆಧ್ಯಾತ್ಮಿಕ ಸುಖ ಬೇಕು. ಆಧ್ಯಾತ್ಮಿಕ ಸುಖಕ್ಕೆ ಲೌಕಿಕ ಸುಖನ ಏನ್ ಮಾಡಬೇಕು? ತ್ಯಾಗ ಮಾಡಬೇಕು. ಅದನ್ನು ಪರಮಾತ್ಮ ಹೇಳೋದು. ಎಂ ಏತೆ ಶರೀರ ಸಂಬಂಧಾಭ ಪುರಿಷಯಮೇವ ಸಂತಂ. ಅಲ್ಲಿ ಪುರುಷಂ ಅನ್ನೋ ಪದ ಇದೆ, ಆ ಪದದ ಸ್ವಾರಸ್ಯವನ್ನು ಆಚಾರ್ಯ ಹೇಳ್ತಾರೆ. ಮತ್ತಾರು ಬರೆದಿಲ್ಲ ಅದನ್ನ. ಪುರುಷಂ ಅಂದ್ರೆ ಏನರ್ಥ? ಪುರುಷನನ್ನು ಅಂತ ಅರ್ಥ ಮಾಡಿಬಿಟ್ರೆ ಗಂಡಸರನ್ನು ಅಂತ ಅರ್ಥ ಆಗುತ್ತೆ. ಅವಾಗ ಅಪಾರ್ಥ ಏನಾಯ್ತು? ಗಂಡಸರಿಗೆ ಒಂದೇ ಮೋಕ್ಷ, ಅವರಷ್ಟ ಸಾಧನೆ ಮಾಡಬೇಕು ಅಂತ ಆಗುತ್ತೆ. ಎಷ್ಟೋ ದಿನ ಬರೆದು ಬಿಟ್ಟಿದ್ದಾರೆ ಕೂಡ ಆಚಾರ್ಯ ಹೇಳ್ತಾರೆ. ಪುರುಷ ಶಬ್ದಕ್ಕೆ ಅರ್ಥ ಮಾಡಬಾರದು. ಪುರಿಷಯಮೇವ ಸಂತಂ. ಪೂ ಅಂದ್ರೆ ದೇಹ, ದೇಹದೊಳಗೆ ಇದ್ದಾಗಲೇ ಸಾಧನೆ ಮಾಡಬೇಕೆ ಹೊರತು ಆಮೇಲಲ್ಲ. ದೇಹದಲ್ಲಿ ಇದ್ದಾಗ ಇಬ್ಬರಿಗೂ ಕಾಮನ್. ಪುರುಷನಿಗೂ ದೇಹ ಇದೆ, ಸ್ತ್ರೀಗೂ ದೇಹ ಇರೋದ್ರಿಂದ ಪುರುಷರಿಗೂ ಸಾಧನೆ ಇದೆ, ಸ್ತ್ರೀಯರಿಗೂ ಸಾಧನೆ ಇದೆ. ಇದನ್ನ ಆಚಾರ್ಯ ಹೇಳಿದೆ, ಅಧಿಕಾರ ಬರೀತಾರೆ ಅದನಿಗೆ. ಇದು ಆಚಾರ್ಯ ಹೇಳಿದ ಮತ್ತು ಸ್ವಾರಸ್ಯವನ್ನು ತೋರಿಸ್ತಾರೆ. ಅಂದ್ರೆ ಇದು ಎರಡು ಮೂರು ಪ್ರಶ್ನೆಗೆ ಅರ್ಥ ಇದು. ಒಂದು ಪ್ರಶ್ನೆ ಏನು, ಗಂಡಸ್ರೀ ಮಾತ್ರ ಅನ್ನುವಂಥ ಪ್ರಶ್ನೆ ಅಲ್ಲ, ಅದು ಹೆಂಗಸರಿಗೂ ಅರ್ಪಾಯ ಆಗುತ್ತೆ ಅಂತ ಅರ್ಥ. ಕೆಲವು ಪದಗಳು ಆಗಿದೆ, ಹೆಚ್ಚು ಸತ್ತು ಹೇಳಿದ್ದೇನೆ. ಮ್ಯಾನ್ ಈಸ್ ಮಾರ್ಟಲ್ ಅಂದ್ರೆ ವುಮನ್ ಈಸ್ ಇಮಾರ್ಟಲ್ ಅಂತ ಅರ್ಥನಾ? ಮ್ಯಾನ್ ಈಸ್ ಮಾರ್ಟಲ್ ಅಂದ್ರೆ ಏನರ್ಥ? ಅಲ್ಲಿ ಮ್ಯಾನ್ ಶಬ್ದಕ್ಕೆ ಏನರ್ಥ? ಹ್ಯೂಮನ್ ಬೀಯಿಂಗ್ ಅಂತ, ಗಂಡಸು ಅಂತ ಅರ್ಥ ಅಲ್ಲ. ಅದೇ ರೀತಿನೇ ಇಲ್ಲಿ ಮ್ಯಾನ್ ಅಂದ್ರೆ ಯಾರರ್ಥ? ಸಾಧಕ. ಸಾಧಕ ಹೆಂಗಸೆ ಆಗಲಿ ಗಂಡಸೆ ಆಗಲಿ, ಅವ್ರೇನ್ ಮಾಡಬೇಕು? ಸಮದುಃಖ ಸುಖರಾಗಿ ಗೆಲ್ಲಬೇಕಂತ ಆ ಉತ್ತರ ಕೊಡಬೇಕಂತ. ಪುರಿ ಶಯಮೇವ ಸಂತಂ ಒಂದರ್ಥ. ಇನ್ನೊಂದು ಅರ್ಥ ಏನು ಅಂದರೆ, ಇಷ್ಟೆಲ್ಲ ಯಾಕೆ ಕಷ್ಟಪಡ್ಬೇಕು ನಾವು? ಸತ್ತೋದ್ಮೇಲೆ ದುಃಖ ಸುಖ ದುಃಖ ಹೇಗೆ ಆಗೋದೇ ಇಲ್ವಲ್ಲ? ಕೆಲವು ಸುಯಿಸೈಡ್ ಮಾಡ್ಕೊಳ್ಳೋದು ಅದಕ್ಕೇನೆ. ಯಾಕೆ ಸುಯಿಸೈಡ್ ಮಾಡ್ಕೋತಾರೆ? ದುಃಖ ಗೆಲ್ಲಕ್ಕಾಗಲಿಲ್ಲ, ಸತ್ತೋಗ್ಬಿಟ್ರೆ ಸರಿ ಹೋಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟೆ. ತಪ್ಪದು. ಅದಕ್ಕೆ ಪುರುಷಂ ಅಂತ ಪದ ಹೇಳಿದ್ದು. ನಾವು ದೇಹದಲ್ಲಿ ಇರಬೇಕು, ಎಚ್ಚರ ಇರಬೇಕು, ಆಗ ಸುಖ ದುಃಖ ಗೆಲ್ಲಬೇಕೇ ಹೊರತು ಯಾವಾಗಲೂ ಗೆದ್ದಾಗಲ್ಲ. ಹೇಗೆ ಉದಾಹರಣೆ ಅಂದರೆ, ಪರೀಕ್ಷೆಯಲ್ಲಿ ಕೂತಿದ್ದ, ಭಾರಿ ಬರಬೋದಿಲ್ಲ, ಭಾರಿ ಕಷ್ಟ ಆಗಿಬಿಟ್ಟಿದೆ. ಆಗ ಯೋಚನೆ ಮಾಡ್ದೆ, ಇದು ಸರಿಯಲ್ಲ, ಇದು ನಾನು ಆಮೇಲೆ ಮನೆಗೆ ಹೋಗ್ತೇನಲ್ಲ ನೀಟಾಗಿ ಬರೀತೇನೆ ಅಂತ ಹೇಳಿದ್ರೆ ಹಾಗೂ ಹಾಗೆ. ಎಲ್ಲಿ ಬರಿಬೇಕು ಅವನು? ಅಲ್ಲಿ ಮನೆಗೆ ಹೋಗಿ ನೀಟಾಗಿ ಬರೀತೇನೆ. ಏನು ಉಪಯೋಗ ಅದರಿಂದ? ಮನೆಯಲ್ಲಿ ಫ್ಯಾನ್ ಇರುತ್ತೆ, ಫ್ರಿಜ್ ಇರುತ್ತೆ, ಅವನು ನಿಧಾನ ಮಾಡಿಕೊಂಡು ಪುಸ್ತಕ ನೋಡ್ಕೊಂಡು ಬರಬಹುದು ಅಂತ ಹೇಳ್ಕೊಂಡ್ರೆ ಸಾಧನೆ ಅಲ್ಲ. ಸಾಧನೆ ಎಲ್ಲಿ ಮಾಡಬೇಕು? ಎಕ್ಸಾಮ್ ಅಂದ್ರೆ ಕುತ್ಕೊಂಡೇ ಹಾಗೆ ಸಾಧನೆ ಮಾಡಬೇಕು. ನರಜನ್ಮ ಬಂದಾಗ ನಾಲಿಗೆ ಇರುವಾಗ, ನರಜನ್ಮ ಬಂದಾಗ ಸಾಧನೆ ಮಾಡಬೇಕು, ಅವ್ರು ಆಮೇಲೆ ಮಾಡ್ತೇನೆ ಅಂತ ಹೇಳಬಾರದು. ಇದು ಕಲಿಯುಗ, ಭಾರಿ ಕೆಟ್ಟ ಯುಗ. ಕೃತಜ್ಞದಲ್ಲಿ ಮತ್ತೆ ಹುಟ್ಟೋಣ, ಅವಾಗ ಆರಾಮ ಮಾಡಬಹುದು ಅಂತ ಹೇಳ್ಕೊಂಡ್ರೆ ತಪ್ಪದು. ನೀವಿರೋದು ಎಲ್ಲಿಗ? ಕಲಿಯುಗದಲ್ಲಿ. ಸಾಧನೆ ಇಲ್ಲಿ ಮಾಡಬೇಕು. ನೀವು ಎಲ್ಲಿರ್ತೀರೋ, ಯಾವ ಕಾಲದಲ್ಲಿ ಇರ್ತೀರೋ ಆ ಕಾಲದಲ್ಲಿ ಮಾಡಬೇಕೇ ಹೊರತು ಯಾವುದೋ ಕಾಲ ಸರಿ ಅಂತ ಅದಕ್ಕಾಯ್ತಾ ಕೊಡಬಾರ್ದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಆಚಾರ್ಯಗಳು ಎರಡು ಅರ್ಥ, ಸ್ವಾರಸ್ಯವಾದ ಅರ್ಥ. ಒಂದು ದೇಹ ಇದ್ದಾಗ ಸಾಧನೆ ಮಾಡಬೇಕು, ಗಂಡಸ ಹೆಂಗಸ ಇಬ್ಬರು ಸಾಧನೆ ಮಾಡಬೇಕು. ಸರಿ, ಹಾಂ ಹಾಂ. ಯಾವುದನ್ನು? ಹೌದು ಹೌದು. ನಮಗೇನಿಸುತ್ತೆ, ಇದೆಲ್ಲ ಏನೀಗ ಭೀಷ್ಮ ದ್ರೋಣರಾಜರಿದ್ದಾರೆ, ಯುದ್ಧ ಮಾಡಬೇಕು, ಕೊಲ್ಲಬೇಕು, ದುಃಖ ತಡ್ಕೋಬೇಕು, ಇವೆಲ್ಲ ಯಾತಕ್ಕೆ ಸುಮ್ಮನೆ? ಯುದ್ಧನೇ ಮಾಡಿದ ಆರಾಮಾಗಿದ್ದು ಬಿಡೋಣ, ಮುಂದೆ ಅವರು ಸಾಯಿದ್ರೆ ಅವರು ಸಾಯ್ತಾರೆ, ನಾವು ಸಾಯ್ತೇವೆ. ಈ ನಮಗೆ ರಾಜ್ಯ ಬೇಕಾಗಿಲ್ಲ, ಆಯ್ತಾ? ಅದು ಸಾಧನೆ ಆಗುತ್ತಲ್ಲ ಅಂದ್ರೆ ಅದಾಗೋದಿಲ್ಲ. ಇವತ್ತು ವಿದ್ಯಾರ್ಥಿ ಆದವನು ಅಲ್ಲಿ ಕುತ್ಕೊಂಡು ಚಾಲೆಂಜಿಂಗ್ ಆಗಿದ್ದು ಅವ್ನು ಬರೀ ಬರೀಬೇಕೆ ಹೊರತು ಬೇರೆ ದಾರಿ ಇಲ್ಲ. ಯಾವುದೋ ಕಾಲಕ್ಕೆ ಸಾಧನೆ ಮಾಡೋದಕ್ಕೆ ಅರ್ಥ ಇಲ್ಲ. ಸಾಧನೆ ಯಾವಾಗ ಮಾಡ್ಬೇಕು ನಾವೀಗ? ಒಂದು ದೇಹ ಇದ್ದಾಗ, ಇನ್ನೊಂದು ಇಂದ್ರಿಯಗಳಿದ್ದಾಗ. ಕೈಯನ್ನು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರಳಾಗುವರೆ. ಎಷ್ಟೋ ದಿನ ರಿಟೈರ್ ಮೇಲೆ ದೇವ್ರ ಪೂಜೆ ಮಾಡ್ತೇನೆ ಅಂತ ಹೇಳ್ತಾರೆ. ರಿಟೈರ್ ಮೇಲೆ ಅವನಿಗೆ ನೂರಾರು ರೋಗಗಳು, ಸ್ಥಾನಕ್ಕೆ ಅವಕಾಶ ಇರೋದಿಲ್ಲ. ಅದನ್ನ ಆ ಕಾಲಕ್ಕೆ ಮಾಡಬೇಕು. ಇಂದ್ರಿಯ ಗಟ್ಟಿಮುಟ್ಟಾಗಿದ್ದಾಗ ಮಾಡಬೇಕೇ ಹೊರತು ವೀಕ್ ಆದ ಮಾಡೋಕ್ಕಾಗೋದಿಲ್ಲ. ಅದನ್ನೇ ಪ್ರಹ್ಲಾದರಾಜ್ ಹೇಳಿದ್ದು, ಕೌಮಾರ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗವತಾನಿ. ಯಾವಾಗ ಮನುಷ್ಯ ಕುಮಾರನಾಗಿ ಚಿಕ್ಕವನಾಗಿರ್ತಾನೆ ಆಗ ಧರ್ಮಾಚರಣೆ ಮಾಡಿದ್ರೆ ಎರಡು ಅಡ್ವಾಂಟೇಜ್. ಧರ್ಮ ಚೆನ್ನಾಗಿ ಮಾಡ್ಲಿಕ್ಕೆ ಬರುತ್ತೆ. ಒಂದು ವಯಸ್ಸಾದ್ಮೇಲೆ ಮಾಡಲಿಕ್ಕೆ ಕಂಟಿನ್ಯೂ ಮಾಡೋಕ್ಕೂ ಬರೋದು, ವಯಸ್ಸಾದ್ಮೇಲೆ ಶುರು ಮಾಡಿದ್ರೆ ಮಾಡೋಕ್ಕಾಗೋದಿಲ್ಲ. ಆ ಅರ್ಥದಲ್ಲಿ ಹೇಳೋದ್ರಿಂದ ದೇಹದ ಪರ್ಪಸ್ ಏನು ಅದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಪರಮಾತ್ಮ ಹೇಳ್ತಾರೆ. ದೇಹದ ಪರ್ಪಸ್ಸನ್ನು ಇವತ್ತು ರಾಜ್ಯ ಭೋಗಾದಿಗಳಿಗೆ ದೇಹ ಕೊಟ್ಟಿಲ್ಲ, ಯುದ್ಧ ಮಾಡಿ ದುಷ್ಟರನ್ನು ಕೊಲ್ಲೋದು ರಾಜ ಕ್ಷತ್ರಿಯರ ಕೆಲಸ. ಅದನ್ನು ಮಾಡಿದ್ರೆ ಏನೋ ಮಾಡ್ತೇನೆ, ಏನರ್ಥ ಅದಕ್ಕೆ? ಇದು ಅರ್ಜುನನ ಮನಸ್ಸಲ್ಲಿರೋದಾದ್ರಿಂದ ಅದು ತಕ್ಕಂತೆ ಪುರುಷ ಅಪುರುಷ ಅನ್ನೋ ಪದ ಉಪಯೋಗಿಸ್ತಾನೆ. ಇಲ್ಲದೆ ಹೋಗಿದ್ರೆ ದೇಹ ಬಿಟ್ಟ ಮೇಲೆ ಮೂಲ ರೂಪಕ್ಕೆ ಹೋದ ಮೇಲೆ ಏನೋ ಮಾತಾಡ್ಬೋದಾಗಿದೆ, ಅದಲ್ಲ. ದೇಹ ಇದ್ದಾಗಲೇ ಸಾಧನೆ ಮಾಡಬೇಕು. ಆಚಾರ್ಯ ಹೇಳಿದ್ದಾರೆ ಪುರುಷ ರೂಪ ಅಂತ ಯಾವುದು, ದೇಹದೊಳಗಿರೋ ರೂಪ ಏನದೋ ಪುರುಷ ರೂಪ ಅಂತ ಹೇಳಿದ್ರು. ಯಾವುದು ಬಿಂಬ ರೂಪ ಅಂದರೆ ಅದೇನೆ, ನಮ್ಗೆ ಗೊತ್ತಾಗೋವರೆಗೂ ಕೂಡ ಅದು ಹಾಗೆ ಕರಿಬೇಕು. ಮುಂದೆ ಅದನ್ನು ಗೊತ್ತಾದ್ರೆ ಅದನ್ನು ಹಾಕ್ಬೋದು. ಯಾವುದೋ ಆಫೀಸರ್ ಹೆಸರು ಗೊತ್ತಿಲ್ಲ, ಏನು ಮಾಡ್ತೀರಿ? ಪ್ರಿನ್ಸಿಪಾಲ್ ಅಂತ ಬರೋದಾಗಿ ಬರ್ತಾರೆ, ಡೈರೆಕ್ಟ್ ಬರ ಅಷ್ಟೇ. ಅದು ಹೋದು ಹೋಗುತ್ತೆ ಅಲ್ಲಿಗೆ. ಅದು ಹೆಸರು ಗೊತ್ತಾದರೆ ಅದು ಬರೀವು, ಕಾನ್ಫಿಡೆನ್ಸ್ ಲೆಟರ್ ಎಲ್ಲಿ ಬರಿಬೋದು? ಕಾನ್ಫಿಡೆನ್ಷಿಯಲ್ ಆಗಿದ್ದರೆ ಬೈ ನೇಮ್ ಬರಿಬೋದು. ಅಲ್ಲಿವರೆಗೂ ಪುರುಷ ಅಂತಲೇ ಕರಿಬೇಕು. ಇಲ್ಲದವರು ಹರಿ ಅನ್ಬೇಕು. ಕೆಲವು ಪದಗಳು ಇಟ್ಟಿದ್ದಾರೆ, ಆ ಪದಗಳು ಉಪಯೋಗಿಸ್ಬೇಕು. ಶರೀರ ಸಂಬಂಧಾಭಾವೇ ಸರ್ವೇಶಾಮಪಿ ವ್ಯಥಾಭಾವ ಅಂತ ನೋಡಿ ಉತ್ತರ ಕೊಡ್ತಾರೆ. ಶರೀರ ಇಲ್ಲಾಂದರೆ ವ್ಯಥೆ ಆಗೋದಿಲ್ಲ, ಸಾಧನೆ ಅಂತ ಕರೀತಾರೆ ಅದನ್ನು. ಸಾಧನೆ ಅಂತ ಕರೆಯೋದು ಯಾವಾಗ? ಶರೀರ ಇರಬೇಕು, ಸಾಧನೆ ವಿಘ್ನ ಬರಬೇಕು, ಅದನ್ನು ಗೆಲ್ಲಬೇಕು. ಇವತ್ತು ಕಲಿಯುಗದಲ್ಲಿ ಯಾತಕ್ಕೆ ಸಾಧನೆ ಭಾರಿ ಮಹತ್ವ ಕೊಡ್ತಾರೆ ಗೊತ್ತಾ? ವಿಘ್ನಗಳು ತುಂಬ ಜಾಸ್ತಿ ಇಲ್ಲಿ. ತುಂಬ ಜಾಸ್ತಿ ಇದ್ದಾಗ ವಿಘ್ನ ಜಾಸ್ತಿ ಇದ್ದಾಗ ಸಾಧನೆ ಮಾಡ್ತಾನಲ್ಲ, ಬೆಲೆ ತುಂಬ ಜಾಸ್ತಿ ಅದು. ಅರ್ಥ ಆಯ್ತಾ? ಕೃತಯುಗದಲ್ಲಿ ಸಾಧನೆ ಮಾಡೋದಕ್ಕೆ ಎಷ್ಟು ಬೆಲೆ ಇದೆಯೋ, ಕೃತಯುಗದಲ್ಲಿ ಒಂದು ವರ್ಷ ಸಾಧನೆ ಮಾಡ್ತಾನೆ, ಕಲಿಯುಗದಲ್ಲಿ ಒಂದು ದಿವಸ ಮಾಡ್ತಾನೆ. ಕೃತಯುಗದ ಒಂದು ವರ್ಷದ ಸಾಧನೆ ಕಲಿಯುಗದ ಒಂದು ದಿವಸಕ್ಕೆ ಸಾಧನೆ ಸಮ ಅಂತ. ಯಾಕೆ ಅಷ್ಟು ಪ್ರಾಬ್ಲಮ್ ನಮಗಿಲ್ಲಿ. ಆದರೆ ಕೃತಯುಗದಲ್ಲಿ ಎಲ್ಲ ಅನುಕೂಲ ಇರೋದ್ರಿಂದ ಅಲ್ಲಿ ಸಾಧನೆಗೆ ಲಕ್ಷ ವರ್ಷ ಆಯುಷ್ಯ, ಅದಕ್ಕೇನೆ ಅವರು ಆಯುಷ್ಯ ಜಾಸ್ತಿ, ಇದು ಜಾಸ್ತಿ ಇದೆ. ಆದರೆ ವಿಘ್ನಗಳು ಕಡಿಮೆ ಅವರಿಗೆ ಬರೋದು. ನಮಗೆ ವಿಘ್ನಗಳು ಜಾಸ್ತಿ, ಆಯುಷ್ಯ ಕಡಿಮೆ. ಅವಾಗ ಏನು ಮಾಡ್ಬೋದು? ತುಂಬ ಸಾಧನೆ ಮಾಡೋಕ್ಕೆ ಬರುತ್ತೆ. ಹತ್ತಾರು ಜನ್ಮದ ಸಾರಿ ಒಂದೇ ಜನ್ಮದಲ್ಲಿ ಮಾಡೋಕ್ಕೆ ಬರೋದು. ಕಲಿಯುಗದಲ್ಲಿ ಮಾಡಿದರೆ ಹತ್ತಾರು ಜನ, ಅದಕ್ಕೆ ದೇವತೆಗಳು ಅನ್ಕೋತಾ ಇರುತ್ತೆ ಕಲಿಯುಗದಲ್ಲಿ ಹುಟ್ಟಿಸ್ಬೇಕು ನಮ್ಮನ್ನು ಅಂತೇಳಿ. ಬೇಗ ಸಾಧನೆ ಆಗುತ್ತೆ ಅಂತ ಅರ್ಥ. ಈ ಅರ್ಥದಲ್ಲಿ ನಾವು ಕಲಿಯುಗ ಅಂತೇಳಿ ಎಸ್ಕೇಪ್ ಮಾಡೋಕ್ಕೆ ಹೋಗ್ಬಾರ್ದು. ಏನು ಮಾಡಬೇಕು? ತುಂಬ ಡಿಫಿಕಲ್ಟ್ ಪ್ರಾಬ್ಲಮ್ ಇದ್ದಾಗ ಅರ್ಧ ಸಾಲ್ವ್ ಮಾಡಿದ್ರು ಮಾಡಿಸ್ಕೊಡ್ತಾರೆ. ಕೆಲವು ಒಳ್ಳೆ ಕೋರ್ಸ್ ಇರುತ್ತೆ, ಆ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಹೋದ್ರೆ ಕೆಲಸ ಸಿಕ್ಬಿಡುತ್ತೆ. ಕೆಲವು ಕೋರ್ಸ್ ಕಂಪ್ಲೀಟ್ ಮಾಡಿ ಫಸ್ಟ್ ಕ್ಲಾಸ್ ಬಂದರೂ ಸಿಗೋದಿಲ್ಲ. ಕೆಲವು ಕೋರ್ಸ್ಗೆ ಬರೀ ಅಟೆಂಡ್ ಮಾಡಿದಾನೆ ಅಷ್ಟೇ. ಕೆಲವು ಫೇಲ್ ಅಂದರೂ ಕೂಡ ಅದಕ್ಕೆ ಮಹತ್ವ ಇದೆ. ಆ ರೀತಿ ನಮಗೆ ಈ ಜೀವನದಲ್ಲಿ ಈ ಒಂದು ಅಧ್ಯಾತ್ಮ ಶಾಸ್ತ್ರ ಬಹಳ ಮುಖ್ಯವಾದದ್ದರಿಂದ ಏನು ಮಾಡಿಕೊಡ್ದೆ ನಾವು ಯಶಸ್ಸನ್ನು ಹಿಡದೇ ಮಾಡಬೇಕು. ಎಂದೂ ಕೂಡ ಬಿಡ್ಲಕ್ಕೆ ಹೋಗಬಾರ್ದು. ಆಗೋದಿಲ್ಲ ಅಂತ ಬಿಡೋದು ಸರಿಯಲ್ಲ. ಕಲಿಯುಗದಲ್ಲಿ ವಿಘ್ನಗಳು ಜಾಸ್ತಿ ಅಂತ ಬಿಡ್ಲಕ್ಕೆ ಎಂದೂ ಹೋಗಬೇಡಿ. ವಿಘ್ನಗಳನ್ನು ಗೆಲ್ಲೋದೇ ದೊಡ್ಡ ಸಾಧನೆ. ಕಥಂನ ವ್ಯಥೆ, ವಿಘ್ನ ಗೆದ್ದದಕ್ಕೆ ಪುಣ್ಯ. ವ್ಯಥೆ ಇದ್ರೆ ನೋವು, ನಾ ವ್ಯಥಯಂತಿ, ನೋವಿಸುವುದಿಲ್ಲ ಅಂತ. ಸಮದುಃಖ ಸುಖತ್ವಾ, ಸಮದುಃಖ ಸುಖತ್ವಾ ತತ್ಕಥಂ ಧೈರ್ಯೇಣ. ಇದು ಯಾವಾಗ ಸಾಧ್ಯ ಅಂದರೆ ಧೈರ್ಯೇಣ ಧೀರಂ, ಧೀರನಾಗಬೇಕು. ಧೀರ ಅಂದ್ರೆ ಏನು? ಧಿಯಾ ರಮತೆ ಇತಿ ಧೀರ, ಬುದ್ಧಿಯಿಂದ ವಿವೇಕಿಯಾಗಬೇಕು. ವಿವೇಕಿ ಯಾವಾಗಾಗ್ತಾನೆ? ಶಾಸ್ತ್ರ ಓದಿದ್ರೆ ಆಗ್ತದೆ. ಶಾಸ್ತ್ರ ಓದಿದ್ರೆ ವಿವೇಕಿ ಆಗೋದಿಲ್ಲ. ಆದ್ದರಿಂದ ಅಧ್ಯಯನ ಮಾಡಿ ಶಾಸ್ತ್ರಜ್ಞಾನ ಪಡ್ಕೊಂಡು ಇದನ್ನು ಮಾಡಬೇಕೆ ಹೊರತು ಇಲ್ಲದವರು ಸಾಧ್ಯ ಇಲ್ಲ. ಸರಿಯಾಗಿ ತಿಳ್ಕೋಬೇಕು. ಇದ್ರ ತುಂಬ ಜನಕ್ಕೆ ಒಂದೊಂದು ಶ್ಲೋಕ ಕೂಡ ನಮಗೆ ಸುಭಾಷಿತಗಳಿವೆ. ಅದೇ ಸಾಧನೆ ಹಿಂದಿನ ಅರ್ಥ, ಈಗಲೇ ಯಾಕೆ ಮಾಡಬೇಕು, ಪ್ರಯೋಜನ ಏನು, ಎಲ್ಲವನ್ನು ಒಂದೊಂದು ಮಾತಿನಲ್ಲಿ ಪರಮಾತ್ಮ ಹೇಳ್ತಾ ಹೋಗ್ತಾನೆ. ಆಚಾರ್ಯ ಬಿಡಿಸ್ತಾ ಹೋಗ್ತಾರೆ. ಈಗ ಅಥೋ ಮಾತ್ರ ಸ್ಪರ್ಶಾನ ವಿಫಲೀಕರಣತಃ ವಿಫಲೀಕರಣತಃ ಭವತ್ ಪ್ರಯೋಜನ ಮಾಹ ಅತ ಇತಿ. ಮಾತ್ರ ಸ್ಪರ್ಶಗಳನ್ನು ಗೆಲ್ಲೋದ್ರಿಂದ ಆಗೋ ಪ್ರಯೋಜನ ಏನು ಅಂದರೆ, ದುಃಖಾಭಾವಸ್ಯ ಯುದ್ಧ ಅಕರಣೇನ ಇವ ಸಂಭವ. ಅರ್ಜುನನ ಪ್ರಶ್ನೆ, ಯುದ್ಧ ಮಾಡಿ ದುಃಖ ಗೆಲ್ಲೋದಕ್ಕಿಂತ ಯುದ್ಧನೇ ಮಾಡದೆ ಹೋದರೆ ದುಃಖನೇ ಬರೋದಿಲ್ಲ ಅಂತ ಕೇಳಿದ. ಅದು ತಪ್ಪು. ಕಿಮ್ ತತ್, ನಮ್ಗೆ ಹೇಗೆ ಅಂದರೆ ಊಟ ಮಾಡಿ ಕೈ ತೊಳ್ಕೊಳ್ಳೋದಕ್ಕಿಂತ ಹಾಗೆ ಇದ್ದು ಬಿಟ್ರೆ ಕೈ ತೊಳ್ಕೊಳ್ಳೋದು ತಪ್ಪುತ್ತಲ್ಲ, ಆದರೆ ಬದುಕೋದು ತಪ್ಪುತ್ತ ಆಮೇಲೆ ಗೊತ್ತಾಯ್ತಾ? ಹಾಗಲ್ಲ, ಕೆಲವು ಕೆಲಸಗಳಿಗೆ ರಿಸ್ಕ್ ಇದ್ರೂ ಏನು ಮಾಡ್ಬೇಕು? ನಾವು ಅದನ್ನು ಮಾಡಲೇಬೇಕಾಗುತ್ತೆ. ತತ್ಕೃತ್ವ ಪ್ರಸಕ್ತ ದುಃಖಾಭಾವಾಯ ಅಭಿಮಾನ ತ್ಯಾಗೇನ, ದುಃಖ ಗೆಲ್ಲೋದಕ್ಕೆ ಅಭಿಮಾನ ತ್ಯಾಗ ಮಾಡಿದರೆ ಸಾಕು. ಇದ್ದೇತದ ಆಶಂಕ್ಯ ಆಶಂಕಾ ಪರಿಹಾರ ಇದು ಶೇಷ. ಅದಕ್ಕೆ ಅತಃ ಶಬ್ದಕ್ಕೆ ಅರ್ಥ ಇದು. ಪೂರ್ವ ಶ್ಲೋಕೆ ತಿತಿಕ್ಷಸ್ವ ಇತಿ ಪದಂ ಸಹಸ್ವ ಇತಿ ಕೈಶ್ಚಿತ್ ವ್ಯಾಖ್ಯಾತಂ. ಹಿಂದಿನ ಶ್ಲೋಕದೊಳಗೆ ತಿತಿಕ್ಷಸ್ವ ಅಂಬೋದಕ್ಕೆ ಶಂಕರ ಭಾಷ್ಯಾದಿಗಳಲ್ಲಿ ಸಹಸ್ವ ಅಂತ ಅರ್ಥ ಮಾಡಿದ್ದಾರೆ, ಹೇಳಲಿಲ್ಲ ಸಹಿಸ್ಕೋ ಅಂತ ಅರ್ಥ ಮಾಡಿದ್ದಾರೆ, ಸರಿಯಲ್ಲ. ತದ ಸತ್ ತದನುವಾದೆ ಅತ್ರ ವಿಫಲೀಕರಣಶ್ಚೈವ ಪ್ರತೀತೇರಿತಿ ಭಾವೇನ ಆದ್ಯ ಪಾದಂ ವ್ಯಾಖ್ಯಾತಿ ಯಮಿತಿ. ಆ ರೀತಿ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದರಿಂದಾಗಿ ಆಚಾರ್ಯ ಹೇಳ್ತಾರೆ ಗೆಲ್ಲು ಅಂತ ಅರ್ಥ ಬರೀತಾರೆ. ನವ್ಯಥಯಂತಿ ನಚಾಲಯಂತಿ ನಾಲ್ಕು ಶೀತೋಷ್ಠ ಸುಖ ದುಃಖ ಲಕ್ಷಣ ವೈಷಮ್ಯವಂತಂ ಕುರುವಂತಿ ಇತ್ಯರ್ಥ. ಯಾರಿಗೆ ಶೀತೋಷ್ಠ ದುಃಖ ದುಃಖಾದಿ ವೈಷಮ್ಯ ಬರದಂತೆ ಆಗುತ್ತಲ್ಲ, ಅದು ಫಲ, ಅದು ಮೋಕ್ಷಕ್ಕೆ ಸಾಧನ. ಸ್ತ್ರೀಣಾಮಪಿ ಏವಂ ವಿಧಾನಾಂ ಮೈತ್ರೇಯಿ ಪ್ರಮುಖಾನಾಂ ಅಮೃತತ್ವ ಶ್ರವಣ. ದೃಷ್ಟಾಂತ ಕೊಡ್ತಾರೆ. ಈಗ ಬರೀ ಗಂಡಸರಿ ಅಂತ ತಿಳ್ಕೊಂಡ್ಬಿಡ್ಬೇಡಿ, ಮೈತ್ರೇಯಿ ಮೊದಲಾದವರು ವೇದದಲ್ಲಿ ಬರ್ತಾರೆ, ದೇವಹೂತಿ ದೇವಿ ಭಾಗವತ ಪುರಾಣದಲ್ಲಿ ಬರ್ತಾರೆ. ಅವರ ಗೋಪಿಯ ಕಾಸ್ತ್ರೀಯರು ಹೆಂಗಸರು, ಅವರೆಲ್ಲ ಸಾಧನೆ ಮಾಡಿದ್ರೋ ಇಲ್ವೋ ಅಂದ್ರೆ ಅರ್ಥ ಏನು? ತುಂಬ ಜನ ಮತದಲ್ಲಿ ತುಂಬ ಜನ ಗೊತ್ತಿಲ್ಲ, ಹೆಂಗಸರಿ ಮೋಕ್ಷ ಇಲ್ಲ ಅಂತ ಹೇಳಿದವರಿಂದ ನೂರಕ್ಕೆ ತೊಂಬತ್ತೊಂಬತ್ತು ಅಲ್ಲಿ ಮತಾಚಾರ್ಯ ಹೆಂಗಸರಿ ಮೋಕ್ಷ ಇಲ್ಲ. ಕೆಲವು ಭಾರಿ ಎಂಥ ಹುಚ್ಚರಿದ್ದಾರೆ ಅಂದರೆ ಒಬ್ಬ ಮತಾಚಾರ್ಯ ಹೇಳ್ಕೊತಾನೆ ಏನಂತ ಗೊತ್ತಾ, ನನ್ನ ತಾಯಿ ಹೆಂಗಸು ಅಂತ ಹೇಳಿದ್ರೆ ಭಾರಿ ದುಃಖ ಆಗುತ್ತೆ ಅಂತ ಹೇಳ್ತಾನೆ. ಅವನ ಮಾತಿನ ಅರ್ಥ ನೋಡಿ, ಅಂದರೆ ಹೆಂಗಸರು ಭಾರಿ ಕೆಟ್ಟವರು ಅಂತ ಅವನ ವಾದ, ಹೆಂಗಸರು ಭಾರಿ ಕೆಟ್ಟವರು, ನನ್ನ ತಾಯಿ ಹೆಂಗಸು ಅಂದ್ರೆ ಭಾರಿ ದುಃಖ ಆಗುತ್ತೆ. ಸ್ವಲ್ಪ ಅರ್ಥ ಇದೆ ಆ ಮಾತಿಗೆ. ಅದಕ್ಕೆ ಲಕ್ಷಾಂತರ ಕೋಟ್ಯ ಜನರು ಫಾಲೋ ಇರ್ಸ. ಇವತ್ತು ಎಲ್ಲ ಅದೇ ಹೇಳಿದ್ದು, ಮೂರ್ಖ ಅಂದರೆ ಪರಮಮೂರ್ಖರಿಗೆ ಹೋಗಬೇಡಿ, ಆ ಅರ್ಥದಲ್ಲಿ ಇಂಥ ಮಾತಾಡ್ತಾರೆ. ಅಂಥವ್ರು ಮತಾಚಾರರಾಗಿದ್ದಾರೆ, ಮತಗಳು ಕೋಟ್ಯಂತ ಜನರು ಫಾಲೋ ಮಾಡ್ತಾರಲ್ಲ ಕೂಡ. ಅದ ನಮ್ಮ ಮತದಲ್ಲಿ ಮಾತ್ರ ಯಾವ ದೋಷದಿಂದ ಮತ ಮಧ್ವ ಮತ ಒಂದೇ. ಅದಕ್ಕೆ ಆಚಾರ್ಯರು ಅದರಾಸ ಅವಳು ಬರೆಯೋದು, ಆನಂದ ತೀರ್ಥ ಮತ ಮುಚ್ಚಿತ ದೋಷ ಜಾತಂ. ಯಾವುದೇ ಒಂದು ದೋಷ ಇಲ್ಲದರೆ ಒಂದೇ ಮತ ಮತ ಯಾವುದು ಅಂದರೆ ಮಧ್ವ ಮತ ಒಂದೇನೆ. ಎಲ್ಲ ಮತಗಳಲ್ಲೂ ಫುಲ್ಲ ಇದು ಅದ್ವೈತ ಮತದಲ್ಲಿ ಎಲ್ಲ ಗಂಡಸರಿಗೂ ಮೋಕ್ಷ ಇಲ್ಲ, ಸನ್ಯಾಸಿಗಳಾದ್ರೆ ಮಾತ್ರ ಮೋಕ್ಷ, ಹೆಂಗಸರಿಗೆ ಸನ್ಯಾಸ ಅಧಿಕಾರ ಇಲ್ಲ. ಸೊ ಏನಾಯ್ತು ಅಲ್ಲಿಗೆ, ಮೋಕ್ಷ ರೂಲ್ಡ್ ಔಟ್. ಆಮೇಲೆ ಗೃಹಸ್ಥರಿಗೆ ಮೋಕ್ಷ ಇಲ್ಲ, ಯಾತಕ್ಕೆ ಸನ್ಯಾಸಿಗಳಲ್ಲ, ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷ. ಈಗಾದರೆ ಅರ್ಥ ಏನು ಅದಕ್ಕೆ? ಇಂಥ ನಮ್ಮಲ್ಲಿ ಆ ಪ್ರಶ್ನೆಯೂ ಬರೋದಿಲ್ಲ. ಯೋಗ್ಯರ ಜ್ಞಾನ ಬಂದರೆ ಯಾರಿಗೆ ಬೇಕಾದ್ರೂ ಮೋಕ್ಷ ಸಿಗುತ್ತೆ. ಜ್ಞಾನ ಬರದೆ ಹೋದರೆ ಯಾರಿಗೂ ಮೋಕ್ಷ. ಅದೊಂದೇ ಮಾತು, ಪ್ಯೂರ್ಲಿ ಮೆರಿಟ್ ಬೇಸ್ಡ್ ಫಿಲಾಸಫಿ ಅಂದರೆ ಮಧ್ವಾಚಾರ್ಯ ಅದೊಂದೇ, ಯಾವ ರಿಸರ್ವೇಷನ್ನು ಇಲ್ಲ ಯಾವುದಿದಕ್ಕೆ, ಬರೀ ಮೆರಿಟ್ ಒಂದೇ ಪುರುಷ. ಅವ್ರ ಪ್ರಕಾರ ಹೇಳ್ತಾರೆ, ಸನ್ಯಾಸಿಗಳಾದವರು ಪಾಠ ಪ್ರವೇಶನ ಮಾಡ್ತಾರೆ, ಉಪಯೋಗ ಇಲ್ಲ ಅಂತ ಆಯ್ತಲ್ಲ. ಅಲ್ಲಿಗೆ ಇಲ್ಲಿ ನಾಳೆ ದಿವಸ, ನಾಳೆ ದಿವಸ ಪುರುಷ ಶಬ್ದ ಸ್ವಾರಸ್ಯ ಹೇಳ್ತಾರೆ, ಅದು ನೋಡೋಣ ನಾಳೆ. ಸ್ತ್ರೀಯರಿದ್ದಾರೆ, ಅವರು ವೈಕುಂಠ ವರ್ಣನೆ ಒಪ್ಪದಿಲ್ವಲ್ಲ ಅಂಥ ಜನ ಅವರು, ಅದೇ ಸರಿ ಇಲ್ಲ ಅಂತ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ.